ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಶ್ರೀಗುರುಭ್ಯೋ ನಮಃ. ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವವಿಷ್ಯತೆ. ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೌ ವಿಧೇತರತೆ. ಶ್ರೀ ಟೀಕಾಕೃತ್ಪಾದರು ಲಕ್ಷ್ಮೀಪತೆ ಪದಾಂಭೋಜಯುಗಂ ನತ್ವಾ ಗುರುರಪಿ ಕರಿಷ್ಯೇ ತತ್ವಸಂಖ್ಯಾತ ವ್ಯಾಖ್ಯಾನ ನಾತಿ ವಿಸ್ತಾರ. ಸುವೇರ ಇದರಿಂದ ಪ್ರಾರಂಭ ಮಾಡಿದ್ದಾರೆ. ಲಕ್ಷ್ಮೀಪತೇ ಪದಾಭೋಜಯುಗಂ ನತ್ವಾ ಗುರುರಪಿ. ಲಕ್ಷ್ಮೀಪತಿಯಾದ ಶ್ರೀಹರಿಯ ಎರಡು ಪಾದ ಕಮಲಗಳನ್ನು ನಮಸ್ಕಾರ ಮಾಡಿ, ಗುರೋರು ಅಪಿ ಗುರುಗಳ ಪಾದಕಮಲಗಳನ್ನು ಸಹ ನಮಸ್ಕರಿಸಿ, ನಾತಿ ವಿಸ್ತಾರ ಅತ್ಯಂತ ವಿಸ್ತಾರವಾಗದಂತೆ ಸಂಕ್ಷಿಪ್ತವಾದ ರೀತಿಯಲ್ಲಿ ತತ್ವಸಂಖ್ಯಾನ ವ್ಯಾಖ್ಯಾನ ಕರಿಷಿ. ತತ್ವಸಂಖ್ಯಾನ ಎಂಬ ಶ್ರೀಮದ್ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವು ಬರುತ್ತೇವೆ ಎಂದು ತಿಳಿಸಿದರು. ಮುಂದೆ ಮುಮುಕ್ಷುಣಾ ಖಲು ಪರಮಾತ್ಮ ಜಗದುದಯಾದಿ ನಿಮಿತ್ತತ್ವೇನ ಅವಶ್ಯಮವಗಂತವ್ಯ ಇತಿ ಸಕಲ ಸಚ್ಛಾಸ್ತ್ರಾಣ ಅವಿಪ್ರತಿಪನ್ನೋ ಅರ್ಥಃ. ಇದಂಚ ಅವಾಂತರಾನೇಕ ಭೇದ ಭಿನ್ನಶ್ಚ ಜಗತೋ ವಿಜ್ಞಾನಮಪೇಕ್ಷತೆ ಇತಿ ಜಗದಪಿ ತಥಾ ಅವಗಂತವ್ಯಂ. ಓದು ಎಲ್ಲ ಸರಿಯಾಗಿ ಓದ್ತಾ ಇದ್ರೆ ಅದು ಸಂಸ್ಕೃತ ಓದೋದು ಅರ್ಥ ಎಲ್ಲ ಮಾಡ್ಕೋಬಹುದು. ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ ಶಾಸ್ತ್ರೇ ವಿಕ್ಷಿಪ್ಯ ಪ್ರತಿಪಾದಿತಂ ಶಿಷ್ಯ ಹಿತತಯ ಸಂಗೃಹ್ಯ ಪ್ರತಿಪಾದಯಿತು ಪ್ರಕರಣಮಿದಂ ಆರಭತೆ ಭಗವಾನ್ ಆಚಾರ್ಯ. ಇದಿಷ್ಟು ಅದಕ್ಕೆ ಅವತಾರಿಕ. ಪರಮಾತ್ಮನನ್ನ ಜಗದುದಯಾದಿ ನಿಮಿತ್ತ ಕಾರಣ ಅಂತ ತಿಳಿಲೇಬೇಕು ಅನ್ನೋದು ಸಕಲ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿದೆ. ಮೋಕ್ಷ ಬಯಸ್ತಕ್ಕಂಥವರಿಗೆ ಅಂಥ ಮೋಕ್ಷ ಬಯಸ್ತಕ್ಕಂಥವರೆಲ್ಲ ದೇವರನ್ನು ತಿಳಿಯಲೇಬೇಕು ಅಂತ ತತ್ವ ಅನ್ನೋದು ಅನೇಕ ರೀತಿಯಲ್ಲಿದೆ. ಅದು ಶಾಸ್ತ್ರಗಳಲ್ಲಿ ಪ್ರತಿಪಾದಿತವಾಗಿದ್ದರೂ ಕೂಡ ಒಂದೇ ಕಡೆ ಪ್ರತಿಪಾದಿತವಾಗಿಲ್ಲ. ಅದಕ್ಕಾಗಿ ಶಿಷ್ಯ ಹಿತದಿಂದಾಗಿ ಆಚಾರ್ಯರು ಅದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ತತ್ವ ಸಂಖ್ಯಾನ ಎಂಬ ತಮ್ಮ ಗ್ರಂಥದಲ್ಲಿ ಅಂಥೇಳಿ. ಮಂಗಳಾಚರಣೆ ಯಾತಕ್ಕೆ ಮಾಡಿಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡು, ಆ ಮಂಗಳಾಚರಣೆ ಮಾಡಬೇಕೋ ಬೇಡ ಅಂತ ಕೇಳಿದರೆ ಮಾಡಲೇಬೇಕು. ಯಾವುದು ವ್ಯರ್ಥವಾದ ಕೆಲಸ ಮಾಡಬಾರದು. ಮಂಗಳಾಚರಣೆ ವ್ಯರ್ಥ ಅಲ್ಲ. ಯಾತಕ್ಕೆ ಪ್ರೇಕ್ಷಾವದ್ವಿಹಿ ಅನುಷ್ಠಿತತ್ವ ಸ್ಟೆಪ್ ಬೈ ಸ್ಟೆಪ್ ಥಿಂಕ್ ಮಾಡೋದು ಕಲಿಬೇಕು. ಒಂದು ಮೊದಲನೇ ಕಾರಣ ಏನು ಕೊಡಬೇಕೀಗ, ಅದು ಸಫಲ. ಯಾಕೆ ತಿಳಿದವರು ಮಾಡಿದ್ದಾರೆ, ಒಬ್ಬರು ಮಾಡಿಲ್ಲ, ತಿಳಿದವರು ಬಹಳ ಜನ ಮಾಡಿದ್ದಾರೆ, ಬಹುವಚನ ಬಹಳ ಜನ ಅಂತ ಅರ್ಥ. ಆಮೇಲೆ ಇನ್ನೇನು ಪ್ರಯೋಜನ ಇರಬಹುದು ಅದಕ್ಕೆ ಅಂತ ಕೇಳಿದರೆ, ಆರಂಭದಲ್ಲಿ ಮಾಡೋದ್ರಿಂದ ನಿರ್ವಿಘ್ನ ಪರಿಸಮಾಪ್ತಿಯ ಪ್ರಯೋಜನ ಅಂತಾಯಿತು. ಹಾಗಿದ್ರೆ ಆಚಾರ್ಯರು ಮಾಡಿಲ್ಲ ಯಾಕೆ ಅಂತ ಕೇಳಿ. ಇದರಲ್ಲಿ ಆರು ಇದು ಪೇಜ್ ಬೇರೆ, ಆ ಪೇಜ್ ಬೇರೆ, ಅದರಿಂದ ಗೊತ್ತಾಗೋದಿಲ್ಲ. ನಾಪಿ ಪರ ಮುಂದೆ ಹೇಳ್ತಾರೆ, ನಿಯಮೇನ ಪ್ರಾರಂಭೇ ತದನುಷ್ಠಾನ ಉಚ್ಚತೆ. ಆಚಾರ್ಯರು ಮಾಡಿದ್ದಾರೆ ಮಂಗಳವನ್ನ, ಅನುಷ್ಠಿತಮೇವ ಭಗವತ ಮಂಗಳಂ. ಶ್ರೀಮದ್ ಆಚಾರ್ಯರಿಂದ ಮಂಗಳಾಚರಣೆ ಅನ್ನೋದು ಮಾಡಲ್ಪಟ್ಟಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ಅವರು ಪರಮಾಸ್ತಿಗಳು. ಅವರು ಎಂಥ ಅವ್ರ ಸ್ವಭಾವ ಏನು ಅಂತ ಗೊತ್ತಾಗಿಬಿಟ್ರೆ ಅವ್ರು ಮಾಡಿದ್ದಾರಿಲ್ಲ ಅಂತ ಹೇಳ್ಬೋದು. ಶ್ರೀಮದ್ ಆಚಾರ್ಯ ಪರಮಾಸ್ತಿಕರು ಅನ್ನೋದು ಅವ್ರು ಬೇರೆ ಅಂತ ಹೇಳಿದ ಗೊತ್ತಾಗಿಬಿಟ್ಟಿದ್ದೆ. ಈಗ ನಾನು ಬೇರೆ ಅಂತ ಹೇಳಿ ಮಾಡಿಬಿಟ್ಟಿದ್ದೆ. ಅದು ಮಾಡಿಲ್ಲ ಅಂತ ಹೇಳಾಗಿಲ್ಲ ನೀವು. ಅದಕ್ಕೆ ಬರೆದ್ರೆ ಮಾಡಿ ಮಂಗಳಾಚರಣ ಅಂತ ಅರ್ಥ ಅಲ್ಲ. ಗೊತ್ತಾಯ್ತಾ? ಕಾಯಿಕ ವಾಚಿಕ ಮಾನಸಿಕ ಅಂತ ಮೂರು ಭಾಗ ಇದೆ. ಕಾಯಿಕ ದೇಹತಃ ಮಾಡೋದು, ವಾಚಿಕ ಮಾತಿನಲ್ಲಿ ಹೇಳೋದು, ಮನಸ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು. ಈ ಮೂರು ರೀತಿಯಲ್ಲಿರೋದ್ರಿಂದ ಇಲ್ಲಿ ಇಲ್ಲ ಅನ್ನೋದ್ರಿಂದ ಬರದಿಲ್ಲ ಅಂತ ಹೇಳಬೇಕೆ ಹೊರತು ಮಾಡಿಲ್ಲ ಅಂತ ಹೇಳಬಾರ್ದು. ಅರ್ಥ ಆಯ್ತಾ? ಈಗ ಮಾಡಿಲ್ಲ ಅನ್ನೋದು ಬೇರೆ, ಬರದಿಲ್ಲ ಅನ್ನೋದು ಬೇರೆ. ಆದರೆ ಬರೆದ್ರೆ ಮಾಡಿದಾಗಂತೇನಲ್ಲ. ಅರ್ಥ ಆಯ್ತಾ? ಬರೆದ್ರೆ ಮಾಡಿದಾಗಂತ ನಿಯಮ ಇಲ್ಲ. ಆದ್ದರಿಂದ ಆಚಾರ್ಯರು ಮಾಡಿಯೇ ಇದ್ದಾರೆ. ಬೇರೆ ಗ್ರಂಥಗಳಲ್ಲಿ ಮಾಡಿರೋದು ಸ್ಪಷ್ಟ ಇದೆ. ಇನ್ನೂ ಮುಖ್ಯವಾಗಿ ಇಲ್ಲೇ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಸ್ವತಂತ್ರ ಅನ್ನೋ ಪದ ಇದೆಯಲ್ಲ. ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಸ್ವತಂತ್ರ ಅನ್ನೋದು ಪರಮಾತ್ಮನ ಅತ್ಯಂತ ವಿಶಿಷ್ಟವಾದ ಲಕ್ಷಣ. ಅದನ್ನು ಹೇಳಿ ಶುರು ಮಾಡಿದ ಮೇಲೆ ಅದಕ್ಕಿಂತ ಮಂಗಲ ಬೇಕಾ? ಈಗ ಕೃಷ್ಣ ಕೃಷ್ಣ ಅಂತೀವಿ, ಮಂಗಳ ಆಗಲಿಲ್ಲ. ಈಗ ನಾರಾಯಣ ಅಂದರೆ ಮಂಗಳ ಆಗಲಿಲ್ಲ. ಸ್ವತಂತ್ರ ಅಂದರೆ ದೇವರ ಹೆಸರು, ಅದರಿಂದ ಮಂಗಳಾಚರಣೆ ಮಾಡಿದ್ದಾರೆ ಅಲ್ಲ ಅವ್ರ ಓಂ ಓಂ ಪಾಠ ಹೇಳ್ಬೇಕಾದ್ರೆ ಓಂ ಗುರುಭ್ಯೋ ನಮಃ ಹರಿ ಓಂ ಅಂತ ಅಮೋದಯಿತು. ಬ್ರಹ್ಮಸೂತ್ರಗಳಿಗೆ ಮಾತ್ರ ಸೇರಿಸೇ ಹೇಳಬೇಕು. ಇದಕ್ಕೆ ಸೇರಿಸಿದ ಹೊರಗೆ ಪ್ರತ್ಯೇಕ ಹೇಳಬಹುದು. ತತ್ರ ತಾವತ್ ಇನ್ನೊಂದು ಭಾಗ ಇದೆ. ಆಯಿತು, ಸ್ವತಂತ್ರ ಅಂತ ಅವ್ರು ಗ್ರಂಥ ಬರಲಿಕ್ಕೆ ಹೇಳಿದ್ದಾರೆ ಹೊರತು ಮಂಗಳಾಚರಣೆ ಮಾಡಕ್ಕೆ ಹೇಳಿಲ್ಲ ಅಂತ ಕೇಳಿದರೆ, ಒಂದೇ ಕಥೆ ಎರಡು ಮೂರು ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ. ಒಂದೇ ಅದು ಏನು ಮಾಡ್ತಾ ಇದೆ, ಗ್ರಂಥದ ಪ್ರಾರಂಭನೂ ಆಯಿತು ಜೊತೆಗೆ ಮಂಗಳಾಚರಣೆನೂ ಆಯಿತು. ಅದು ದೃಷ್ಟಾಂತ ಕೊಟ್ಟು
ಬೇರೆಯವರಿಗೋಸ್ಕರ ಅನ್ಯಾರ್ಥಂ ನಿಯಮಾನಸ್ಯ ಅಂಬ ಕುಂಭಾದೇಹೇ ಅನ್ಯೇಷಾಂ ಮಂಗಲ ಸೂಚಕತ್ವ ದರ್ಶನ, ಯಾರಿಗೋಸ್ಕರವಾಗಿ ಹೋಗ್ತಕ್ಕಂಥ ಒಂದು ಪೂರ್ಣ ಕುಂಭ, ಗೊತ್ತಾಯ್ತಾ, ಇದರ ದಾರಿಯಲ್ಲಿ ಹೋಗ್ತಕ್ಕಂಥವನಿಗೆ ಮಂಗಳ ಸೂಚಕವಾಗಿದೆ ಅಂತ ಹೇಗೆ ನಮಗೆ ಗೊತ್ತಾಗುತ್ತೋ ಹಾಗೆ ಅಂತ ತಿಳಿಸಿ ಮುಂದೆ ಹೇಳುತ್ತಾರೆ. ತತ್ರ ತಾವತ್ ತತ್ವ ಸಾಮಾನ್ಯತೋ ವಿಭಾಗೇನ ಉದ್ದಿಶ್ಯ. ಈಗ ತತ್ವ ವಿಭಾಗ ಮಾಡ್ತಾರೆ. ತತ್ವ ಸಂಖ್ಯಾನ, ಸಂಖ್ಯಾನ ಅಂತ ಎನ್ಯುಮರೇಷನ್ ಅಂತ, ಎನ್ಯುಮರೇಷನ್ ಆಫ್ ಎಂಟಿಟೀಸ್ ಅಂತ ತಾತ್ಪರ್ಯ. ತತ್ವ ಸಂಖ್ಯೆಯನ್ನು ಹೇಳೋದು, ವಿಭಾಗವನ್ನು ಮಾಡೋದು ಅಂತ ಅರ್ಥ. ಹೇಗೆ ವಿಭಾಗ? ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಷ್ಯತೆ. ಸರಿಯಾಗಿ ಓದಬೇಕಾದ್ರೆ ಸ್ವತಂತ್ರಂ ಸ್ವತಂತ್ರ ಚ ಮತ್ತು ಅಸ್ವತಂತ್ರ ಅಸ್ವತಂತ್ರ ಇತಿ ಎಂಬುದಾಗಿ ತತ್ವಂ ತತ್ವವು ದ್ವಿವಿಧಂ ಮಿಷ್ಯತೆ, ವಿವಿಧ ಎಂದು ತಿಳಿಯಲ್ಪಟ್ಟಿದೆ. ಗೊತ್ತಾಯ್ತಾ, ದ್ವಿವಿಧ ಎರಡು ವಿಧ ಎಂದು ತಿಳಿಯಲ್ಪಟ್ಟಿದೆ. ಸರಿಯಾಗಿ ಪದನ ಅರ್ಥ ಮಾಡಿಕೊಂಡ್ರೆ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಂ ಮಿಷ್ಯತೆ. ತತ್ವಂ ದ್ವಿವಿಧಂ ಮಿಷ್ಯತೆ, ಇಷ್ಯತೆ ಹೇಳಲ್ಪಟ್ಟಿದೆ, ಅಂಗೀಕರಿಸಲ್ಪಟ್ಟಿದೆ ಅಂತ ಅರ್ಥ. ಅಲ್ಲಿ ಸೇರಿಸ್ಕೋಬೇಕು ಯಾರಿಂದ ಅದನ್ನೆಲ್ಲ ಹೇಳ್ತಾರೆ. ಒಂದು ವಾಕ್ಯ ಕೊಟ್ಟಾಗ ಹೇಗೆ ಪೂರ್ತಿ ಅನ್ವಯ ಮಾಡ್ಕೋಬೇಕು, ಪ್ರತಿಯೊಂದರೂ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ ಇಲ್ಲ. ಕೆಲವು ವಾಕ್ಯಗಳು ಏನದು, ಅವರು ಅಂದರೆ ಇದ್ದಾರೆ, ಗೊತ್ತಾಯ್ತು. ಕೆಲವು ಪದಗಳಿಗೆ ಮುಂದೆ ಸೇರಿಸ್ಕೊಂಡ್ರೆ ಅಸ್ಥಿಭಾವತ್ಯೋ ಒಂದೊಂದು ಮಾತಿದೆ, ಪದ ಹೇಳಿಬಿಟ್ರೆ ಅವರು ಅಂದರೆ ಇದ್ದಾರೆ, ಅದೇ ಅರ್ಥನೇ ಮೊದಲೇ ಅರ್ಥ. ಬೇರೆ ಸೇರಿಸ್ತೇ ಹೋದರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಅರ್ಥ. ಈಗ ಮುಂದುವರಿಸ್ತಾರೆ. ಈಗ ಅದನ್ನ ತತ್ವಂ ಅನಾರೋಪಿತಂ, ವೇದದಲ್ಲಿ ಹೇಳಿಲ್ಲ, ಅದಕ್ಕೆ ಏನು ಮಾಡಿದ್ರಿ? ಈಗ ಅದೊಂದು ಪ್ರಶ್ನೆ ಆಗಿದ್ದು, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವೇದೋಕ್ತವಾದ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ, ವೇದದಲ್ಲಿ ಹೇಳಿದ್ದಾರೋ ಅಂತ ಪ್ರಶ್ನೆ. ಈಗ ಅದು ಇಲ್ಲಿ ಹೇಳಿದ ಬೇರೆ ಕಡೆ ಹೇಳ್ತಾರೆ ಏನಂತ ಕೇಳಿದರೆ, ಎಲ್ಲ ಸಜ್ಜದರು ಮಾಡ್ತಾರೆ ಅಂದಮೇಲೆ ಏನಾಗಿರಬೇಕು? ಅದು ವೇದದಲ್ಲಿ ಹೇಳಿರಬೇಕು ಅಂತ ಅರ್ಥ. ಗೊತ್ತಾಯ್ತಿಲ್ಲ, ಎಲ್ಲರೂ ಮಾಡ್ತಾರೆ, ಒಂದು ಕಡೆ ನೀವೇ ಇರಲೇಬೇಕು. ಅದಕ್ಕೊಂದು ಶ್ರುತಿ ನಮಗೆ ಸಿಕ್ಕಿಲ್ಲ, ಇರಬಹುದು. ಏನಂತ? ಸಮಾಪ್ತಿ ಕಾಮೋ ಮಂಗಲ ಮಾಚರೇತ ಶ್ರುತಿ ಇರಬಹುದು. ಅದಕ್ಕೇನಂತ ಕರೀತಾರೆ? ಅದಕ್ಕೆ ಅನುಮಿತ ಶ್ರುತಿ ಅಂತ, ಇನ್ಫರ್ಡ್ ಶ್ರುತಿ. ಗೊತ್ತು, ಶ್ರುತಿ ಇಲ್ಲ, ಹಾಗಿರಲೇಬೇಕು ಶ್ರುತಿ. ನಮಗೆ ಸಿಕ್ಕಿಲ್ಲ ಅಷ್ಟೇ. ಅದು ಇಷ್ಟೆಲ್ಲ ಮಾಡಿದ್ಮೇಲೆ ಏನಾಗಿರ್ಬೇಕು? ಅದು ಮಾಡಿರಲೇಬೇಕು, ವೇದದಲ್ಲಿ ಎಲ್ಲೋ ಒಂದು ಕಡೆ ಇರಬೇಕು. ಯಾತಕ್ಕೆ ಅಂದ್ರೆ ವೇದದಲ್ಲಿ ಹೇಳಿದಿರೋದು ಯಾವುದೇ ಇಲ್ಲ ಅಂತ ನಿಯಮ ಇರೋದ್ರಿಂದ, ಮತ್ತು ಸಜ್ಜದ್ರೆ ಯಾವಾಗಲೂ ವೇದ ವಿಹಿತವಲ್ಲದ್ದನ್ನು ಮಾತ್ರ ಬಿಟ್ಬಿಡ್ತಾರಾದ್ರಿಂದ ಮಾಡೋದ್ರಿಂದ ಹೇಳಿರಬೇಕು. ಇದಕ್ಕೆ ಅನುಮಿತ ಶ್ರುತಿ ಅಂತ ಹೇಳಿ. ಹೌದು, ಕೆಲವು ಈ ರೀತಿ ಹೋಗೋದು. ನಾವು ಪ್ರಮಾಣ ಇದ್ದಾಗ ಮಾಡೋದೊಂದು, ನೋಡಿದ ಮೇಲೆ ಪ್ರಮಾಣ ಇರಬೇಕು ಅಂತ ತಿಳಿಯೋದು. ಇವತ್ತು ಅಂಗಾರಟ್ ಹಚ್ಚಬೇಕು ಬಿಡಬೇಕು ಪ್ರಶ್ನೆ ಆಗುತ್ತೆ. ಏನು ಹೇಳ್ಬೇಕು ಅದಕ್ಕೆ? ಎಲ್ಲರೂ ಹಚ್ಕೋತಾರೆ, ಏನು ಹೇಳ್ಬೇಕು ಅದಕ್ಕೆ? ಈಗ ನೀವೇ ಪ್ರೇಕ್ಷಾವಧಿ ಒಬ್ಬೊಬ್ಬರು ಹಚ್ಕೊಂಡಿಲ್ಲ, ಪ್ರೇಕ್ಷಾವಧಿ ನೀವೇನು ಅಷ್ಟೇ ಮಾನತ ಒಪ್ಕೋಬೇಕು ಅಂತ ಅರ್ಥ. ಮತ್ತೆ ಶ್ರುತಿ ಇರ್ಬೋದಾದ್ರೆ ಪ್ರಮಾಣ ಇದೆ ಇಲ್ಲ ಅಂತಲ್ಲ, ಇರದೇ ಹೋದ್ಕೊಳ್ಳಿ ಅಂತ ತಿಳ್ಕೋಬೇಕು. ಇದೇ ಅಂತಾನೆ ಅರ್ಥ, ಇದ್ದೇ ಇದೆ ಅಂತ ಅನ್ಬೋದು. ಪ್ರಮಾಣ ಬೇಕಾದಷ್ಟು ಪ್ರಮಾಣಗಳು ಇರೋದ್ರಿಂದ ಒಪ್ಕೊಂಡ್ಬಿಡ್ಬೇಕು. ಕೆಲವು ಸಂಪ್ರದಾಯ ಇರುತ್ತೆ, ಅದು ಪ್ರಮಾಣ ಇರೋದಿಲ್ಲ. ದೊಡ್ಡವರು ಆಚರಣೆ ಮಾಡಿ ಏನೋ ಒಂದು ಆಧಾರ ಇರಬೇಕು ಅಂತ ಅರ್ಥ. ಅದಕ್ಕೆ ಅರ್ಥ ಪ್ರೆಸಿಡೆನ್ಸ್ ಅಂತ ಇನ್ಫಾರ್ಮ್ ಮಾಡ್ತೀವಿ. ಪ್ರೆಸಿಡೆನ್ಸ್ ಏನ್ ಇನ್ಫಾರ್ಮ್ ಮಾಡ್ತೀವಿ? ಪ್ರೆಸಿಡೆನ್ಸ್ ಅದನ್ನ ಒಂದು ರೂಲ್ ಇನ್ಫಾರ್ಮ್ ಮಾಡಬೇಕು. ಪ್ರೆಸಿಡೆನ್ಸ್ ಯಾವಾಗಲೂ ಕೂಡ ಆ ದೃಷ್ಟಿಯಲ್ಲಿ ಸರಿ ಇದೆ. ಮಾಡಿದಾರಲ್ಲ, ಹೌದು ಮಾಡಿದ್ದಾರೆ, ಅದರಿಂದ ಇದೆ. ಮತ್ತು ವೇದಗಳಲ್ಲಿ ಅಗ್ನಿವೇಳೆಯ ಪುರೋಹಿತ ಅಗ್ನಿ ಮಂಗಳವಾಚಕವಾದ ಪದ ತಿಳಿತಾ, ಅದರಲ್ಲಿ ಸಂಶಯನೇ ಇಲ್ಲ. ತತ್ವಂ ಅನಾರೋಪಿತಂ, ಮುಂದೆ ತತ್ವ ಅಂದ್ರೆ ಏನು? ಆಮೇಲೆ ತಾನೇ ಮುಂದೆ ಗೊತ್ತಾಗೋದು. ವಿಭಾಗ ಗೊತ್ತಾಗೋದು ಯಾವಾಗ? ಹಾಲು ಅಂದ್ರೆ ಯಾವ್ಯಾವ ರೀತಿ ಹಾಲು ಮುಂದೆ ಬಸ್, ಹಾಲು ಅರ್ಥ ಆಗ್ಬೇಕು ಫಸ್ಟ್. ಈಗ ತತ್ವ ಅಂದ್ರೆ ಏನು? ತತ್ವಂ ಅನಾರೋಪಿತಂ, ಆರೋಪಿತಂ ನಭವತಿ ಇತಿ ಅನಾರೋಪಿತಂ. ಆರೋಪಿತ ಸೂಪರ್ ಇಂಪೋಸ್ಡ್ ಅಂತ ಅರ್ಥ. ಆರೋಪಿತ ಅಂದ್ರೆ ಏನು? ಇರೋದು ಶುಕ್ತಿ, ಒಂದು ಕಪ್ಪೆ ಚಿಪ್ಪಿದೆ, ಏನಂತ ಕಾಣಿಸ್ತದೆ? ಅದು ಬೆಳ್ಳಿಯಾಗಿ ಕಾಣಿಸ್ತದೆ. ಇರೋದು ಆರೋಪಿತವಾದದ್ದು, ಇಲ್ಲದೆ ಇರೋದನ್ನ ಇದೆ ಅಂತ ತಿಳ್ಕೊಂಡಾಗ ಏನಂತ ಕರೀತಾರೆ ಅದನ್ನ? ಆರೋಪ ಅಂತ ಕರೀ. ಈ ಆರೋಪ ಅಲ್ಲ, ಎಲಿಗೇಷನ್ ಎಂಬ ಆರೋಪ ಅಲ್ಲ. ಮತ್ತೆ ಅದಕ್ಕೆ ಸೂಪರ್ ಇಂಪೋಸಿಷನ್, ಒಂದು ಪದಾರ್ಥ ಇರೋದು ಇನ್ನೊಂದು ಪದಾರ್ಥ ಇದೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಇರೋ ಪದಾರ್ಥ ತತ್ವ, ಇರೋ ಪದಾರ್ಥ ತತ್ವ, ಅಲ್ಲಿ ಇಲ್ಲದನ್ನು ಆರೋಪಿಸೋ ಅದೇನದು? ತತ್ವ ಅಲ್ಲ, ಅನಾರೋಪಿತಂ, ಆರೋಪಿಸಲ್ಪಡದೇ ಇರೋದು. ಅಂದರೆ ಆರೋಪ ಅಂದರೆ ಭ್ರಾಂತಿ, ಭ್ರಾಂತಿಗೆ ವಿಷಯವಾಗದೇ ಇರೋದು ಅಂತ ಅರ್ಥ. ಭ್ರಾಂತಿಗೆ, ಭ್ರಾಂತಿ ಅಂದರೆ ಇಲ್ಯೂಷನ್. ಆಬ್ಜೆಕ್ಟ್ ಆಫ್ ಇಲ್ಯೂಷನ್ ಅಂದ್ರೇನು? ಅದು ನಾನ್ ಎಂಟಿಟಿ. ಆಬ್ಜೆಕ್ಟ್ ಆಫ್ ರೈಟ್ ನಾಲೆಡ್ಜ್ ಅಂದ್ರೇನು? ಅದು ಎಂಟಿಟಿ. ಇಷ್ಟೇ ಡಿಫರೆನ್ಸ್. ತತ್ವಂ ಅನಾರೋಪಿತಂ. ಈಗ ಮಾಯಾವಾದಿಗಳು ತತ್ವ ಅಲ್ಲ ಜಗತ್ತು ಅಂತ ಕರೆ, ಏನರ್ಥ ಅದಕ್ಕೆ? ಆರೋಪಿತ ಅಂತ ಕರೀತಾರೆ ಅಂತ ಅರ್ಥ. ಅರ್ಥ ಆಯ್ತಾ? ಆರೋಪಿತ ಅಂತ ಕರೀತಾರೆ. ಎಲ್ಲಿ ಆರೋಪಿತ ಆಗ್ಬೇಕು? ಈಗ ಬೆಳ್ಳಿ ಎಲ್ಲಿ ಆರೋಪಿತ ಆಗಬೇಕು? ಶುಕ್ತಿಯಲ್ಲಿ. ಹಗ್ಗ ನೋಡಿ ಬೆಳ್ಳಿ ಅಂತ ಯಾರು ತಿಳ್ಕೊತಾರೆ? ತಿಳ್ಕೊಳ್ಳಿ. ಮಂಟಪ ನೋಡಿ ಮನೆ ಅಂತ ಹೇಳಿದ್ರೆ ಯಾರು ತಿಳ್ಕೊಂಬೋದಿ? ಗೊತ್ತಾಯ್ತಾ? ಒಂದು ಸಿಮಿಲಾರಿಟಿ ಒಂದು ಇರಬೇಕು ಅದಕ್ಕೆ. ಸೊ ಇರೋದು ಒಂದು ಬ್ರಹ್ಮ ಒಂದೇ ಒಂದು. ಅರ್ಥ ಆಯ್ತಾ? ಬ್ರಹ್ಮ ಒಂದೇ ಒಂದು. ಅದರಲ್ಲಿ ಆರೋಪಿತ ಏನಾಗಿದೆ? ಈಗ ಶುಕ್ತಿರಹಿತ ಆಗಿದೆ. ಹೋಗ್ತಾನೆ, ಆರೋಪಿತ ಶುಕ್ತಿರಹಿತ ಆಗಿದೆ. ಅದು ಯಾರಲ್ಲೂ ಆರೋಪಿತ ಆಯ್ತು? ಈಗ ಶಕ್ತಿಯಲ್ಲಿ ರೈತ ಇದ್ದ ಹಾಗೆ ಬ್ರಹ್ಮದಲ್ಲಿ ಜಗತ್ತು ಆರೋಪಿತ ಅಂತ ಹೇಳ್ಬೇಕು ಅವನಿಗೆ. ಸರಿ, ನೋಡೋದು ಯಾರಿಗೆ ಅವನೀಗ? ನೋಡೋದು ಯಾರು? ನಮಗೆ ಶಕ್ತಿ ಇದೆ ರೈತ ಅಂತ ಕಾಣಿಸ್ತು, ನೋಡಕ್ ನಾವಿದ್ದೇವೆ ಈಗ. ಬ್ರಹ್ಮದಲ್ಲಿ ರೈತ ಯಾರಿಗೆ ಕಾಣಿಸ್ತಿದೆ ಈ ಮಧ್ಯೆ? ಇನ್ನೊಬ್ರು ಯಾರಿದ್ದಾರೆ? ಇಲ್ಲೇ ಇಲ್ಲ ಅಲ್ಲ, ಇನ್ನೊಬ್ರು ಇಲ್ಲೇ ಇದ್ದಾರೆ ಇರ್ಲಕ್ಕೆ. ಸೊ ಇರೋದೇ ಬ್ರಹ್ಮ, ಇರೋದೇ ಬ್ರಹ್ಮ. ಅವ್ರು ಯಾರಲ್ಲಿ ಆರೋಪ ಮಾಡೋದಕ್ಕೆ ಈ ಮಧ್ಯೆ? ಅವನು ಅರ್ಥ ಆಯ್ತಾ? ಈಗ ಇರೋ ಇಬ್ಬರಲ್ಲಿ ಕದ್ದವ್ರು ಯಾರು ಅಂತ, ಇರೋದ್ರ ಕದ್ದವ್ರು ಯಾರು ಒಳಗಾರ ಕದ್ದಿರಬೇಕು ಅಂತ ಅರ್ಥ. ಅಷ್ಟೇ ತಾನೇ? ಆ ದೃಷ್ಟಿಯಿಂದ ಒಬ್ಬನು ಭ್ರಮೆ ಬರಬೇಕಾದ್ರೆ ನೋಡೋನೊಬ್ಬನಿರಬೇಕು, ವಸ್ತು ಒಂದಿರಬೇಕು, ಆಮೇಲೆ ತಪ್ಪು ತಿಳಿಯಲು ಪಡಬೇಕು. ಇರೋದೇ ಬ್ರಹ್ಮ ಅಂದಮೇಲೆ ಅದರಲ್ಲೇ ಆರೋಪಿತ ಆದ್ರೆ ಯಾರಿಗೆ ಆರೋಪಿತ ಆಗಬೇಕು? ಅಷ್ಟೊಂದು ತನಗೆ ತಾನು ಆರೋಪಿತ ಅಂತ ಹೇಳಾಗಿಲ್ಲ. ಯಾತಕ್ಕೆ? ಅವ್ರು ಸ್ವಪ್ರಕಾಶ. ಇವತ್ತು ಉದಾಹರಣೆ ಮುಸುಗಾಕೋಬಿಟ್ರೆ ನಿಮಗೆ ನಾನು ಕಾಣೋದಿಲ್ಲ, ನನ್ನ ನಾನು ಕಾಣೋದಿಲ್ವಾ? ಮುಸುಗಾಕೊಂಡ್ಬಿಟ್ರೆ ನೀವು ನೋಡ್ಲಿಕ್ಕೆ ಬರೋದಿಲ್ಲವೋ ಹೊರತು ನನಗೆ ಗೊತ್ತಾಗುತ್ತಾ ಇಲ್ಲ. ಇಲ್ಲದ್ರೆ ಯಾರು ಮುಸುಗೆ ಹಾಕೋತಿದ್ದಿಲ್ಲ. ಅರ್ಥ ಆಯ್ತಾ? ಈಗ ಮುಸುಕ ಬಾಗಿಲ ಹಾಕೊಳ್ಳೋ ಉದ್ದೇಶ ಏನು? ಉಳಿದೊಬ್ರಿಗೆ ನಾವು ಬರಿ ಆಗೋದು ಯಾರು ಬಾಗಿಲೇ ಹಾಕ್ತಿರಲಿ ಹೊತ್ತಾನೆ. ಸೊ ಬ್ರಹ್ಮನಿಗೆ ಹೊರಗಿಂದ ಅಜ್ಞಾನ ಬಂದರೆ ಒಳಗೆ ಹಾಕಿ ಬ್ಲಾಕ್ ಆಗುತ್ತೆ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ವೀಕ್ ಪ್ರಾಸ ಇತ್ತು ಗೊತ್ತೆ? ಬಾಕಿ ಅರ್ಥ ಮಾಡೋದು ಬೇರೆ, ಕಣ್ಣಿನ ಮನಸ್ಸಿಗೆ ಗಟ್ಟಿ ಮಾಡ್ಕೊಳ್ಳೋದು ಬೇರೆ. ಗಟ್ಟಿ ಮಾಡ್ಕೊಂಡು ಹೇಳೋದು ಸುಲಭ. ತತ್ವಂ ಅನವರೋಪಿತಂ ಪ್ರಮಿತಿ ವಿಷಯ ಇದು ಯಾವತ್? ಪ್ರಮಿತಿ ಅಂದ್ರೆ ಏನು? ಯಥಾರ್ಥ ರೈಟ್ ನಾಲೆಡ್ಜ್ ಅಂತ. ಪ್ರಮಿತಿ ಅಂದ್ರೆ ಕರೆಕ್ಟ್ ನಾಲೆಡ್ಜ್, ವಿಷಯ ಅಂದ್ರೆ ಆಬ್ಜೆಕ್ಟ್. ಪ್ರಮಿತಿ ವಿಷಯ ಅಂದ್ರೆ ಏನು? ಸರಿಯಾದ ಜ್ಞಾನಕ್ಕೆ ವಿಷಯ. ಸರಿಯಾದ ಜ್ಞಾನಕ್ಕೆ ವಿಷಯ ಅಂದ್ರೆ ಏನಾಗಿರ್ಬೇಕದು? ವಸ್ತು. ವಸ್ತು ಆಗಿರಲೇಬೇಕು. ಸರಿಯಾದ ಜ್ಞಾನಕ್ಕೆ ವಿಷಯವಾಗಿದ್ರೆ ಅದು ರಿಯಲ್ ಅಂತ ಅರ್ಥ, ಅದು ತತ್ವ ಅಂತ ಅರ್ಥ. ಸರಿಯಾದ ಜ್ಞಾನಕ್ಕೆ ವಿಷಯ ಅಲ್ಲದೆ ಹೋಗಿಬಿಟ್ರೆ ಅದೇನದು? ಅತತ್ವ ಅಂತ ಹೆಸರು. ಈಗ ತತ್ವಂ ಅನಾರೋಪಿತಂ, ದೇವರು ಅನ್ನೋದು ತತ್ವ ಹೌದೋ ಅಲ್ಲೋ? ತತ್ವ. ಯಾತಕ್ಕೆ? ದೇವರಿದ್ದಾನೆ ಅಂಬುದು ಜ್ಞಾನ. ದೇವರಿದ್ದಾರಾ ಇಲ್ವೇಗ? ಇದ್ದಾನೆ. ಅದು ಎಂಥ ಜ್ಞಾನ? ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನಕ್ಕೆ ವಿಷಯವಾಗಿದ್ದೆಲ್ಲ ಏನದು? ತತ್ವ. ಯಥಾರ್ಥ ಜ್ಞಾನಕ್ಕೆ ವಿಷಯವಾಗಿದ್ದೆಲ್ಲ ಏನದು? ಅತತ್ವ. ಇಷ್ಟೇ. ತೇನ ದಶ್ಯ ಭಾವ ತತ್ವ ಇತ್ಯಾದಿ ಖಂಡನ ಅವಕಾಶ. ಕೆಲವರು ಏನ್ ಮಾಡ್ತಾರೆ, ದಶ್ಯ ಭಾವ ತತ್ವ ಅಂತ ಬಿಡಿಸಿ ಅರ್ಥ ಮಾಡ್ಕೊಡೋಕೋರಾಗಲ್ಲ. ಅನ್ನು ರಾಮಸ್ಯ ಭಾವ ರಾಮತ್ವಂ, ಕೃಷ್ಣಸ್ಯ ಭಾವ ಕೃಷ್ಣತ್ವಂ ಇದ್ದಾಗೆ ದಶ್ಯ ಭಾವ ತತ್ವ ಅಂತ ಅರ್ಥದಲ್ಲಿ ಹೇಳಿಲ್ಲ, ಅನಾರೂಪಿತಂ ಅರ್ಥದಲ್ಲಿ ತತ್ವವನ್ನು ಹೇಳಿದ್ದಾರೆ. ಈಗ ಒಂದು ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾ ಹೋಗ್ತಾರೆ. ಕ್ಲಾರಿಫಿಕೇಶನ್. ಈಗ ನಾನು ಶುಕ್ತಿರಜತಾಧಿಕಂ ಕಥಂ ನ ತತ್ವಂ, ಶುಕ್ತಿರಜತಾಧಿಕಂ. ಶುಕ್ತಿರಜತ ಅಂದ್ರೆ ಏನೋ? ಶುಕ್ತಿಯಲ್ಲಿ ಕಾಣತಕ್ಕಂಥ ಬೆಳ್ಳಿ. ಆದಿ ಶಬ್ದದಿಂದ ರಜ್ಜು ಸರ್ಪ. ರಜ್ಜು ಸರ್ಪ ಅಂದ್ರೆ ಏನೋ? ಹಗ್ಗದಲ್ಲಿ ಕಾಣತಕ್ಕಂಥ ಹಾವು. ಇವೆಲ್ಲ ಏನಿವು? ಅಥವಾ ಮಿರೇಶ್, ಎಲ್ಲೂ ಬರೀ ಖಾಲಿ ಜಾಗದಲ್ಲಿ ಏನು ಕಾಣಿಸ್ತಾ ಅಲ್ಲಿಗ ನೀರು ಕಾಣಿಸ್ತದೆ, ಅದೆಲ್ಲ ಏನವೆಲ್ಲ ಕೂಡ ಗಗನ ಕುಸುಮ. ಅದೇನದು? ಗಗನ ಕುಸುಮ. ಸುಳ್ಳು ಆಕಾಶ ಇರುವ ಆಧಾರನೇ ಇಲ್ಲ. ಕುಸುಮಕ್ಕೆ ಏನು ಬೇಕು? ಆಧಾರ ಬೇಕು. ಗಗನ ಇವೆಲ್ಲ ಏನು ಎಕ್ಸಾಂಪಲ್? ಆದಿ ಶಬ್ದ ಏನು ತಗೋಬೇಕೀಗ? ಬಿಟ್ಟು ಇನ್ನು ಇಂಗ್ಲೀಷಲ್ಲಿ ತಗೊಂಡ್ರೆ ರೌಂಡ್ ಸ್ಕ್ವೇರ್ ಅಂತ ತಗೊಳ್ಳು. ರೌಂಡ್ ಸ್ಕ್ವೇರ್ ಎಲ್ಲ ಇರುತ್ತಾ? ರೌಂಡ್ ಆಗಿದ್ರೆ ಏನಲ್ಲ ಅದು? ಸ್ಕ್ವೇರ್ ಅಲ್ಲ. ಸ್ಕ್ವೇರ್ ಆಗಿದ್ದರೆ ರೌಂಡ್ ಅಲ್ಲ. ಶಶಿ ಆಗಿದ್ದರೆ ಶಕ್ತಿ ಆಗಿದ್ದರೆ ರಜಿತ ಅಲ್ಲ, ರಜಿತ ಆಗಿದ್ದರೆ ಶಕ್ತಿ ಅಲ್ಲ. ಇದೆಲ್ಲ ಎಕ್ಸಾಂಪಲ್ಸ್ ತಿಳ್ಕೊಂಡ್ಬಿಟ್ರೆ ಇವೆಲ್ಲ ತತ್ವ ಅಲ್ಲ ಅಂತ ಅರ್ಥ. ಈಗ ಅರ್ಥ ಆಯ್ತಾ? ಯಾಕಲ್ಲ ಅಂತ ಪ್ರಶ್ನೆ. ಅದೆಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಟೀಕಾರ ಸುತಾದಲ್ಲಿ ಬರೆಯೋ ರೀತಿ ಬರೀ, ಇಲ್ಲಿ ಬರೆಯೋ ರೀತಿ ಬರೀ. ಯಾರಿಗೆ ಬರೀತಾ ಇದ್ದಾರೆ ಈಗ? ಬಿಗಿನರ್ಸಿ ಬರೀ, ಸಿಂಪಲ್ ಸೆಂಟೆನ್ಸಸ್ ಮತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ತಾ ಹೋಗ್ತಾರೆ. ನಹಿ ಧರ್ಮೀವ ರಜತತ್ವ ಮಾನ ಪ್ರಮೇಯಂ ನಾಪಿ ತಯೋ ಸಂಬಂಧ ಶುಕ್ತಿವ್ಯಕ್ತೋ ರಜತತ್ವಶ್ಚ ಸಾ ನಾಸ್ತಿ ಇತಿ ಚೇನ್ಮಾಭೂತ್ ನಹಿ ಗೃಹೇ ದೇವದತ್ತೋ ನಾಸ್ತಿ ತೇತಾವತ ನ ಪ್ರಮೇಯ ಇತಿ. ಹೇಗೆ ನಮ್ಗೆ ಸಂಶಯ ಬರೋದನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಈಗ ಶುಕ್ತಿ ರಜತ ಎಂಬ ತತ್ವ ಯಾಕಲ್ಲ? ಗಟ್ಟಿ ಮಾಡ್ಕೋಬೇಕು. ಯಾತಕ್ಕಲ್ಲ? ನಾವು ಹೌದು ಅಂತ ಏನೇ ವಾದ ಮಾಡೋರು ಏನಂತ ಹೇಳ್ಬೋದು? ನಹಿ ಧರ್ಮಹಾವ ರಜತತ್ವಮ್ಮ ನ ಪ್ರಮೇಯ ಶುಕ್ತಿ ರಜತ. ಸ್ವಾಮಿ, ಶುಕ್ತಿ ಒಂದ್ ಕಡೆ ಇದೆಯೋ ಇಲ್ವೋ? ರಜತ ಒಂದ್ ಕಡೆ ಇದೆಯೋ ಇಲ್ವೋ? ತತ್ವ ಯಾಕಲ್ಲ ಅಂತ ಕೇಳ್ತಾರೆ. ನೀವು ಕ್ಲಿಯರ್ ಮಾಡ್ಬೇಕೀಗ. ನಾವು ಕ್ಲಿಯರ್ ಮಾಡಿದಾಗ ಏನು ಆರೋಪಿತ ಅಂದ್ರೆ ಅರ್ಥ ಆಗ್ಬೇಕು ನಮಗೀಗ. ಅರ್ಥ ಮಾಡಿಸ್ತಾರೆ. ಶುಕ್ತಿ ರಜತ ಅಲ್ಲಿ ಶುಕ್ತಿ ಒಂದ್ ಕಡೆ ಇದೆ, ರಜತ ಒಂದ್ ಕಡೆ ಇದೆ, ಹೌದಲ್ಲೋ? ಶುಕ್ತಿ ರಜತ ಯಾಕೆ ತಪ್ಪಾಗುತ್ತೆ ಅಂತ ಕೇಳ್ತಾರೆ. ನಾಪಿತಯೋ ಸಂಬಂಧ, ಶಕ್ತಿ ಮತ್ತು ರಜತ ಎರಡರ ಸಂಬಂಧ ಆದರೂ ಕೂಡ ಇಲ್ಲ ಅಂತ ಹೇಳಾಗಿಲ್ಲ. ಯಾಕೆ? ಶುಕ್ತಿ ವ್ಯಕ್ತವು ರಜತತ್ವ ನಾಸ್ತಿ ಇತಿ ಚೇನ್ಮಾಭೂತ್. ಎಲ್ಲೋ ಒಂದ್ ಕಡೆ ಶುಕ್ತಿ ರಹಿತ ಎರಡು ಜೊತೆಗೆ ಇಟ್ಬಿಟ್ಟು ಎರಡೂ ಇರುತ್ತಲ್ಲ, ಸಂಬಂಧ ಕೂಡ ಮಾಡ್ಬೋದಲ್ಲ, ಏನು ಆಶ್ಚರ್ಯ ಇಲ್ಲ. ಶುಕ್ತಿ ವ್ಯಕ್ತವು ರಜತತ್ವ ನಾಸ್ತಿ ಇತಿ ಚೇನ್ಮಾಭೂತ್. ನೋಡಿ, ಶುಕ್ತಿ ಕಂಡಾಗ ರಜತ ಕಾಣೋದಿಲ್ವಲ್ಲ, ಅದಕ್ಕೆ ರಜತ ಇಲ್ಲ ಅಂತ ಹೇಳ್ತೇನೆ ಅಂತ ಕೇಳಿದರೆ ಬೇಡ ಬಿಡ್ರಿ. ನಹಿ ಗೃಹೇ ದೇವದತ್ತೋ ನಾಸ್ತಿ ಇತ್ಯೇತಾವತ ನ ಪ್ರಮೇಯ ಇತಿ. ದೇವದತ್ತ ಅಂಬುದು ಸಂಸ್ಕೃತದಲ್ಲಿ ಹೇಗೆ ಅಂದರೆ ಎ ಬಿ ಸಿ ಡಿ ಎಕ್ಸ್ ವೈ ಜೆಡ್ ಕರೆದ ಹಾಗೆ. ದೇವದತ್ತ, ಯಜ್ಞದತ್ತ, ಚೈತ್ರ, ಮೈತ್ರ, ಹೀಗೆಲ್ಲ ಕರೆಯೋ ಪದ್ಧತಿಗಳು ಎಕ್ಸ್ ವೈ ಜೆಡ್ ಅಂತ ಕರೀಲಿಕ್ಕೆ. ದೇವದತ್ತ ಅಂತ ಒಬ್ಬನು, ಒಬ್ಬ ವ್ಯಕ್ತಿ ಮನೆಯಲ್ಲಿಲ್ಲ ಅಂದ್ರೆ ಏನರ್ಥ? ಮನೆಯಲ್ಲಿಲ್ಲ ಅಂತ ಅರ್ಥ, ಇಲ್ಲ ಇಲ್ಲ ಅಂತ ಅರ್ಥನಾ? ಅದೇ ರೀತಿ ಶುಕ್ತಿ ರಹಿತ ಅಂದ್ರೆ ಶುಕ್ತಿ ಇಲ್ಲಿದೆ, ರಹಿತ ಇಲ್ಲಿದೆ. ಶುಕ್ತಿ ಎಲ್ಲೋ ಇದೆ, ರಹಿತ ಎಲ್ಲೂ ಇರಬಹುದು, ಎರಡು ಜೊತೆಗೂ ಇರಬಹುದು, ಎಲ್ಲೋ ಬೇಕಾದ್ರೂ ಇರಬಹುದು. ಅಂದಮೇಲೆ ಇಲ್ಲಿಲ್ಲ ಅಂದ್ ಮಾತ್ರಕ್ಕೆ ಸುಳ್ಳಾಗಿಬಿಡತ್ತ? ಅಂದ್ರೆ ಟಾರಿ ನಮಗೆ ಆರೋಪಿತ ಅಂಬೋದಕ್ಕೆ ಏನೋ ಅರ್ಥ ಮಾಡ್ಕೊಂಡ್ಬಿಡಬಾರ್ದು ಅಂತ ಹೇಳೋದು ಬಿಡಿಸಿ ಬಿಡಿಸಿ ಎಲ್ಲ ಹೇಳ್ತಾ ಹೋಗ್ತಾರೆ. ನಹಿ ಗೃಹೇ ದೇವದತ್ತೋ ನಾಸ್ತಿ ಇತ್ತೇ ತಾವತ ನ ಪ್ರಮೇಯ ಇತಿ. ಗೃಹೇ ಗೃಹದಲ್ಲಿ ದೇವದತ್ತ ದೇವದತ್ತನು ನಾಸ್ತಿ ಇಲ್ಲ ಅಂದ ಮಾತ್ರಕ್ಕೇನೆ ನ ಪ್ರಮೇಯ ಇತಿ. ಅವನು ಪ್ರಮೇಯ ಅಲ್ಲ ಅಂತೇನಲ್ವಲ್ಲ, ಅವನು ಕಡಿತಾನಲ್ಲ. ಇಷ್ಟು ಪೂರ್ವಪಕ್ಷ. ಇದಕ್ಕೇನಂತಾರೆ ಯಾವ ಪ್ರಶ್ನೆಗಳಿಗೆ ಸಂಸ್ಕೃತದಲ್ಲಿ ಏನಂತಾರೆ ಶಾಸ್ತ್ರದಲ್ಲಿ ಪೂರ್ವಪಕ್ಷ ಅಂತ ಕರೀತಾರೆ. ಹೇಳಿದ ಸಿದ್ಧಾಂತಕ್ಕೇನಂತ ಕರೀತಾರೆ ಉತ್ತರ ಪಕ್ಷ, ಪೂರ್ವಪಕ್ಷ ಉತ್ತರ ಪಕ್ಷ ಅಥವಾ ಪೂರ್ವಪಕ್ಷ ಸಿದ್ಧಾಂತ, ಈ ರೀತಿ ಕರೆಯುವ ಪದ್ಧತಿ ಉಂಟು. ಕೆಲವು ಟರ್ಮ್ಸ್ ಅರ್ಥ ಆಗ್ಬೇಕು, ಫಸ್ಟ್ ಟೆಕ್ನಿಕಲ್ ಟರ್ಮ್ಸ್ ಅರ್ಥ ಆಗಿಬಿಡ್ಬೇಕು. ಪೂರ್ವಪಕ್ಷ ಸಿದ್ಧಾಂತ ಶಿಕ್ತಿರತೆ ಅದಕ್ಕಂತಾರೆ, ತತ್ವ ಅಂದ್ರೆ ಏನು, ಅತತ್ವ ಅಂದ್ರೆ ಏನು, ಭ್ರಮೆ ಅಂದ್ರೆ ಏನು, ಪ್ರಮ ಅಂದ್ರೆ ಏನು, ಅವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೆಲ್ಲ ಪ್ರಮಾಣ ಪದ್ಧತಿ ಅಂತ ಗ್ರಂಥ ಇದೆ, ಟೀಕಾರ ಇದೊಂದು ಗ್ರಂಥ ಇದೆ ಪ್ರಮಾಣ ಪದ್ಧತಿ ಅಂತ, ಅದನ್ನು ಓದ್ಬೇಕಾದ್ರೆ ಅದು ಮುಂದೆ ಓದ ಇದು ಯಾತಕ್ಕೋದ ಆರಂಭ ಇದೆ. ಸ್ವಲ್ಪ ತಿಳ್ಕೊಂಡ್ಮೇಲೆ ಅದು ಹೆಚ್ಚು ವಿಷಯಗಳ ಅಪೇಕ್ಷೆ ಬರುತ್ತೆ. ಆದ್ರಿಂದ ಒಂದು ಸ್ಟೇಜಲ್ಲಿ ಅದನ್ನು ಮಾಡೋಣ. ಅದನ್ನ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಥಿಂಕಿಂಗ್ ಇರುತ್ತೆ. ಇದು ನಾವು ಹೇಗೆ ಸೈಂಟಿಫಿಕ್ ಮೆಥಡ್ಗೆ ಒಂದು ಪ್ರೋಸೆಸ್ ಅಂತ ಕರಿತೇವಲ್ಲ, ಆ ಥರ ಫಿಲಾಸಫಿಕಲ್ ಮೆಥಡ್ ಅಂತ ಇದೆ. ಆ ಪ್ರಕಾರ ಯೋಚನೆ ಮಾಡಬೇಕು. ಇದು ಪ್ರಮೇಯದ ಬಗ್ಗೆ ಆಸಕ್ತಿ ಬಂದ್ಮೇಲೆ ಅದ್ರ ಬಗ್ಗೆ ಆಸಕ್ತಿ ಸಹಜವಾಗಿ ಬರುತ್ತೆ. ಆಮೇಲೆ ನೋಡೋಣ. ಟೀಕಾ. ಚಾದಿದಂ ಆರೋಪಿತಸ್ಯ ಅನ್ಯತ್ರ ಸತ್ತಾಮಭ್ಯುಪಗಚ್ಚತಾಂ ದೂಷಣಂ ಅತ್ಯಂತ ಅಸದೇವರಜಿತಂ ದೋಷವಚಾ ಶುಕ್ತಿಕಾಯಾಂ ಆರೋಪ್ಯತೆ ಇತಿ ವಾದೇತು ನಾಯಂ ದೋಷಃ. ಈಗ ಚಾದಿದಂ ಆರೋಪಿತಸ್ಯ ಅನ್ಯತ್ರ ಸತ್ತಾಮಭ್ಯುಪಗಚ್ಚತಾಂ ದೂಷಣಂ. ಅವನೇನು ಹೇಳ್ತಾನೆ, ಇದು ನಿಮಗೆ ಇದು ಎಷ್ಟು ದೊಡ್ಡ ವಿಷಯ ಇದೆ ಅಂತ ಕೇಳಿದರೆ, ಇದು ಒಂದು ಪ್ರಾಬ್ಲಮ್ ಆಫ್ ಮೆಟಾಫಿಸಿಕ್ಸ್ ಅಂತ ಅದಕ್ಕೆ ಹೆಸರು. ಒಂದು ವಸ್ತು ಇಲ್ಲ, ಒಂದು ವಸ್ತು ಇದ್ದಾಗ ಕಾಣಿಸ್ತು, ಅದು ಏನು ಕಾಣಿಸಿದ್ದ ನೇಚರ್ ಏನು ಅಂತ ಡಿಸ್ಕಸ್ ಮಾಡಲಿಕ್ಕೆ ಇಂಗ್ಲೀಷ್ ವೆಸ್ಟರ್ನ್ ಫಿಲಾಸಫಿಯಲ್ಲೂ ಬೇಕಾಷ್ಟು ಬುಕ್ಸ್ ಇದೆ. ಗೊತ್ತಾಯ್ತಾ? ನಮ್ಮಲ್ಲಿ ಅಂತೇನೆ ಥಿಯರಿ ಆಫ್ ಎರರ್ ಅಂತಾನೆ ಹೆಸರು, ಥಿಯರಿ ಆಫ್ ಎರರ್ ಅಂತ. ನಮ್ಮಲ್ಲಿ ಅಂತೂ ಸುಧಾದಲ್ಲಿ ಮೋಸ್ಟ್ ಡಿಫಿಕಲ್ಟ್ ಭಾಗ ಅಂದ್ರೆ ಅದೇನೆ, ಇಲ್ಲಿ ಐದಾರು ಲೈನ್ ಹೇಳ್ಬಿಡ್ತಾರೆ. ಸುಧಾದಲ್ಲಿ ಮೋಸ್ಟ್ ಡಿಫಿಕಲ್ಟ್ ಸುಮಾರು ಟೀಕಾರರು 30 ಪುಟ ಬರೀತಾರೆ, ಟೀಕಾರರು 30 ಪುಟ. ಅದಕ್ಕೆ ರಾಯರ ಸೇರಿಸ್ಬಿಟ್ರೆ ಅದು 100 ಪುಟದಷ್ಟು ಸಾಹಿತ್ಯ ಆಗಿಬಿಡುತ್ತೆ. ಬರೀ ಇದ್ರ ಮೇಲೆ ಡಿಸ್ಕಷನ್ ಅಷ್ಟೇ. ಅಲ್ಲಿ ಕಂಡಿದ್ದು ಆ್ಯಕ್ಚುಲಿ ಏನಪ್ಪ, ಅದಕ್ಕೆ ಒಬ್ಬೊಬ್ಬರು ಒಂದು ವಾದ ಮುಂದಿಡ್ತಾರೆ. ನೋಡಿ, ಅಲ್ಲಿ ಕಂಡಿದ್ದು ಯಾವುದು ಅಂದರೆ, ಕಂಡಿದ್ದು ಸುಳ್ಳು ಅಂತ ಕರಿಬಾರ್ದೇನೆ, ವಾದನ ಎಲ್ಲೋ ಒಂದು ಕಡೆ ಇದೆಯಲ್ಲ, ಇಲ್ಲಿದೆ ಅಂತ ಅನಿಸ್ತಾ ಅಷ್ಟೇನೆ, ಆದ್ದರಿಂದ ಸುಳ್ಳಲ್ಲ ಅಂತ ಕೆಲವರು ವಾದ. ಅದ್ವೈತಗಳು ಏನು ಮಾಡ್ತಾರೆ, ಅದಕ್ಕಂತೂ ನೋಡಿದರೆ ಇಲ್ಲ, ಕಂಡಿದ್ದೌದು ನೋಡಿದ್ದಿಲ್ಲ, ಆದ್ದರಿಂದ ಅದು ಸಸತ್ವಿಲಕ್ಷಣ ಅಂತ ಹೆಸರಿಟ್ಟರದಕ್ಕೆ ಪ್ರಾತಿಭಾಷಿಕ ಅಂತ ಕರಿಬೇಕಾದ್ರೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತಾರೆ. ಇದನ್ನೆಲ್ಲ ಯಾತಕ್ಕೆ ಹೇಳ್ತಿರೋದು, ಅದು ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಹೇಳೋದಕ್ಕೋಸ್ಕರ. ಅಲ್ಲಿ ಕಂಡ ಶುಕ್ತಿ ನೋಡಿ ನಾವು ರಜಿತ ಅಂತ ತಿಳ್ಕೊಂಡ್ವಿ, ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ್ವಿ. ಹಗ್ಗ ಇಲ್ಲ, ಹಗ್ಗ ಇದೆ, ಹಾವು ಎಲ್ಲಿಂದ ಬಂತಲ್ಲಿ ಪ್ರಶ್ನೆ. ಅದೇ ರೀತಿಯಲ್ಲಿ ಆ ಶುಕ್ತಿ ಇದೆ, ರಜಿತ ಎಲ್ಲಿಂದ ಕಾಣಿಸ್ತು ಅಂತ ಪ್ರಶ್ನೆ. ಈಗ ಅದಕ್ಕೆ ಅವನೇನು ಹೇಳ್ತಾನೆ, ಅಂಗಡಿಯಲ್ಲಿದ್ದ ರಜಿತ ಕಣ್ಣಿಗೆ ಕಾಣಿಸ್ತು ಅಂತ ಹೇಳ್ತಾನೋ, ಅಂಗಡಿ ರಜಿತ ಕಾಣಿಸ್ತು ಅಂತ ಹೇಳ್ತಾರೆ. ಅದು ಇನ್ನೊಂದು ಕೇಳ ಮಾಡ್ತಾರೆ, ಆ ಕಾಲಕ್ಕೆ ಊಟ ಸತ್ತೋಯ್ತು ಅಂತ ಕೆಲವರು ಹೇಳ್ತಾರೆ. ಏನೋ ಕಾರಣಗಳು ಕೊಡ್ತಾರೆ, ಆಚಾರ್ಯ ಹೇಳ್ತಾರೆ. ಅದು ಯಾವುದೂ ಅಲ್ಲ, ಅಲ್ಲಿ ಕಂಡ ರಜಿತ ಅಂಬೋದು ಏನದು, ಸುಳ್ಳು ರಜತ, ಅಲ್ಲಿ ಇಲ್ಲೇ ಇಲ್ಲ. ಅವನೇ ಬೆಳ್ಳಿ ಎಲ್ಲಿ ಇಲ್ವೇನ್ರಿ ಅಂತ ಕೇಳ್ತಾನೆ, ಬೆಳ್ಳಿ ಎಲ್ಲೋ ಇಲ್ವಲ್ಲಯ್ಯ, ಇಲ್ಲಿ ಕಂಡು ಬೆಳ್ಳಿದ್ ಬೆಳ್ಳಿ ಅಲ್ಲ ಅಷ್ಟೇ. ಅದು ಕನ್ಫ್ಯೂಸ್ ಮಾಡಕ್ಕೆ ಹೋಗ್ತಾರೆ ಮಾತಾಡ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಬೆಳ್ಳಿ ಇದೆಯೋ ಇಲ್ವೋ, ಹೌದು ಕರೆಕ್ಟ್ ಅಂತ ಅರ್ಥ. ಹಾಗಿದ್ರೆ ಬ್ಯಾಂಕ್ನಲ್ಲಿ ತೋರಿಸ್ಬಿಡೋದು, ಬ್ಯಾಂಕ್ನಲ್ಲಿ ದುಡ್ಡು ಇದೆ ಅಂತ ಶ್ರೀಮಂತರ ಆಗಿಬಿಡ್ತೇವಾ? ನಾವೆಲ್ಲ ಬ್ಯಾಂಕ್ನಲ್ಲಿ ದುಡ್ಡು ಇದೆ ರೀ, ಬೇಕಾದ್ರೆ ಹೆಚ್ಚು ಬ್ಯಾಂಕ್ ಇದೆ, ಮನೆ ಪಕ್ಕದಲ್ಲೇ ಬ್ಯಾಂಕ್ ಈ ಮಧ್ಯೆ. ಆದ್ರೂ ಇವ್ರು ಎಂತವ್ರು, ಇವನು ಪೆನ್ನಿಲೆಸ್ ಫೆಲೋ, ಮನೆಯಲ್ಲಿ ಪಕ್ಕದಲ್ಲಿ ಬ್ಯಾಂಕ್ ಇದ್ರೆ ಶ್ರೀಮಂತ ಆಗೋದಿಲ್ಲ, ಇವನಲ್ಲೇ ಇರಬೇಕು. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವಾಗಲೂ ಕೂಡ ಶುಕ್ತಿಯಲ್ಲಿ ರಜಿತ ಕಂಡಿದ್ದು ಇರೋ ಶುಕ್ತಿ, ಕಂಡಿದ್ದು ರಜತ. ಎಂಥ ರಜತ ಅದು ಅಂತ ಕೇಳಿದರೆ, ಇಲ್ಲದೇ ಇರತಕ್ಕಂಥ ರಜತ ಕಾಣಿಸ್ತು. ಅಂಗಡಿಯಲ್ಲಿ ನೋಡಿದ್ವಲ್ಲ ಅಂತ ಕೇಳಿದರೆ, ಅದಕ್ಕೆ ಸಮಾನವಾದ ರಜತ, ಅದೇ ರಜತ ಕಾಣಲಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಈಗ ಅದಕ್ಕೆ ಸಿಮಿಲಾರಿಟಿ ಇದೆ. ಆ್ಯಕ್ಚುಲಿ ವಸ್ತು ಇಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಇಲ್ಲದ ಕಂಡ್ರೆ ಏನಂತ ಹೆಸರು ಅದಕ್ಕೆ? ಭ್ರಾಂತಿ. ನಾವು ಲೋಕದಲ್ಲಿ ಭ್ರಾಂತಿ ಅಂತ ಕರೆಯೋದು ಬೇರೆ, ಟೆಕ್ನಿಕಲಿ ಭ್ರಾಂತಿ ಅಂತ ಕರಿಬೇಕು. ಯಾವುದು ಟೋಟಲಿ ಅಲ್ಲಿಲ್ಲ, ಅದಿದ್ದಾಗ ಕಂಡ್ರೆ ಅದು ಭ್ರಾಂತಿ. ದೂಷಣಂ ಅನ್ಯತ್ ಅತ್ಯಂತ ಅಸದೇವರಜಿತಂ ದೋಷವಜ ಶುಕ್ತಿಕಾಯಾಂ ಆರೋಪ್ಯತೆ ಇತಿ ವಾದೇತು ನಾಯಂ ದೋಷಃ. ಅತ್ಯಂತ ಅಸದೇವರಜಿತಂ ಏತೇನ ಭಾವಿ ಪಾಕರಾಗಃ ಕುಂಭಃ. ಇಲ್ಲೊಂದು ಯೋಚನೆ ಮಾಡಿ, ಆಚಾರ್ಯ ಹೇಳಿದ್ದು ಎಷ್ಟು ಸಿಂಪಲ್ ಅಂದರೆ, ಸುಮ್ಮನೆ ಹೆಚ್ಚು ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳ್ತಾರೆ. ನೀವು ಯಾರಾದರೂ ಕೇಳಿಯಪ್ಪ ಹೋಗ್ಲಿ, ಸುಮ್ಮನೆ ಅವನಿಗೆ ಶಾಸ್ತ್ರ ಇದೆ ತಲೆಯಲ್ಲಿ ಹಾಕ್ಬೇಡಿ ಅವನಿಗೆ. ಒಂದು ದೂರದಲ್ಲಿ ಏನೋ ಒಂದು ಕಾಣಿಸ್ತು, ಕಪ್ಪೆ ಚಿಪ್ಪು, ಏನು ಕಾಣಿಸ್ತು, ಹೋ ಬೇಡಿ ಅಂತ ಹೇಳಿದ. ಹೌದಾ, ಹೋಗು ಅದು ತೊಗೊಂಡು ಬಾ ಅಂತ ಕಳಿಸ್ದೆ. ನೋಡಿದ, ಇಲ್ಲ ಅಂತ ಬಂದ ಅವನು. ರಜಿತ ಇಲ್ಲ ಅಂತ ಏನು ಕಾಣಿಸ್ತಾ ಆಗಿದ್ರೆ, ಇಲ್ಲ ನಾ ತಪ್ಪು ತಿಳ್ಕೊಂಡಿದ್ದೆ, ಇಲ್ಲ ಅಷ್ಟೇ. ಆಚಾರ್ಯ ಹೇಳ್ತಾರೆ, ಎಲ್ಲ ಅನುಭವ ಎಕ್ಸ್ಪೀರಿಯೆನ್ಸ್ ಇದು. ಇದಕ್ಕೇನೇನು ಸುಳಸುಳಿಯಾಗಿ ಬಣ್ಣ ಕಟ್ಟಕ್ಕೆ ಹೋಗ್ತೀನಿ. ಅರ್ಥ ಆಯ್ತಾ? ಯಾರು ಕೂಡ ಮಿಥ್ಯಾರಜಿತ ಕಾಣಿಸ್ತು, ಏನೇನೋ ಹೇಳೋಕೆ ಹೋಗೋದಿಲ್ಲ, ಅಲ್ಲಿ ಇರಲಿಲ್ಲ ಅಷ್ಟೇ. ಅತ್ಯಂತ ಅಸದೇವರಜಿತಂ ದೋಷವಶಾತ್ ಶುಕ್ತಿಕಾಯಾಮ್ ಆರೋಪ್ಯತೆ. ಇರೋದು ಬರೀ ಶುಕ್ತಿ, ಅಲ್ಲಿ ಕಂಡಿದ್ದೇನು ರಜಿತ ಅಂತ. ಅದಕ್ಕೇನು ದೋಷ ಕಾರಣ? ಏನು ದೋಷ ಕಾರಣ? ನಾವು ದೂರ ಇರೋದು ಒಂದು ಕಾರಣ. ಅರ್ಥ ಆಯ್ತಾ? ಎರಡು ಹೊಡೆಯೋದೊಂದು ಕಾಮನ್ ಇದೆ, ಬೆಳ್ಳಿನೂ ಹೊಡೆಯುತ್ತೆ, ಕಪ್ಪೆ ಚಿಪ್ಪು ಹೊಡೆಯುತ್ತೆ. ಅದರಿಂದ ಮನಸ್ಸು ಏನು ಮಾಡುತ್ತೆ, ಸ್ವಲ್ಪ ಅವಸರ ಪಟ್ಟು ತೀರ್ಮಾನ ಮಾಡಿಬಿಡುತ್ತೆ. ಅದು ಹೇಳಿ, ಅವಸರ ಪಟ್ಟು ತೀರ್ಮಾನ ಮಾಡಿಬಿಡುತ್ತೆ. ಆದರೆ ಅದೇ ಸಾಕ್ಷಿ ಅಂತಿದೆ, ಅದ್ರ ಬಗ್ಗೆ ಮುಂದೆ ಬರೋ ಸ್ವಲ್ಪ ತಿಳ್ಕೊಂಡಿರಿ. ಅದೇ ಸಾಕ್ಷಿ ಏನು ಮಾಡುತ್ತೆ ಗೊತ್ತಾ? ಅಲ್ಲಿ ಬೆಳ್ಳಿ ಇದೆ ಅಂತ ಹೇಳ್ತಿದ್ದೀರಲ್ಲ, ಗ್ಯಾರಂಟಿ ಇದೆಯಾ ಅಂತ ಕೇಳಿದೆ. ಗ್ಯಾರಂಟಿ ಇದೆಯಾ? ಸ್ವಲ್ಪ ಯೋಚನೆ ಮಾಡ್ತಾನೆ, ನಾಟ್ ಬೆಟ್ಟಿಂಗ್ ಸಫಾಯಿ, ಒಂದು 1,000 ರೂಪಾಯಿ ಗೊತ್ತು ಇದೆ, ನಾ ಇಲ್ಲ ಅಂತೀನಿ, ಇದೆ ಅಂತ ಏನು ಮಾಡ್ತೀನಿ, ಏನು ಮಾಡ್ತೀಗ, ಇಲ್ಲ ಸಾಕ್ಷಿ ಏನು ಮಾಡುತ್ತೆ ಗೊತ್ತಾ, ಇದು ಸಾಕ್ಷಿ ಅಂದರೆ ಅರ್ಥ ಆಗುತ್ತೆ ನಮಗೆ, ಸಾಕ್ಷಿ ಅಂದರೆ ಏನು ಗೊತ್ತಾ, ಏನು ಹೇಳುತ್ತೆ ಗೊತ್ತಾ, ಅದೀಗ ಹಾಗಿದ್ರೆ ನೋಡ್ತೀನಿ ಯೋಚನೆ ಮಾಡ್ತೀನಿ ಅಂತೇಳಿ. ಅದು ಒಪ್ಪೋದಿಲ್ಲ, ಅದು ಸಾಕ್ಷಿ ಎಷ್ಟು ಪ್ರಾಮಾಣಿಕ ಅಂತ ಕೇಳಿದರೆ ಒಪ್ಪೋದಿಲ್ಲ. ಹಾಗೆ ಕೆಲವರು ಒಪ್ಪಿಟ್ಬಿಡ್ತಾರೆ, ಹಠ ಅದು, ಅರ್ಥ ಆಯ್ತು, ಹಠಬಾರಿ ಥರ ಬೇರೆ, ಸಾಕ್ಷಿ ಬೇರೆ. ಸ್ವಲ್ಪ ಯೋಚನೆ ಮಾಡ್ತಾನೆ, 1,000 ರೂಪಾಯಿ 10 ರೂಪಾಯಿ ರಿಸ್ಕ್ ತಗೋತಾನೆ ಕೆಲವು ಸಲ, 1,00,000 ರೂಪಾಯಿ 1,00,000 ರೂಪಾಯಿ ಅಂದರೆ ಅದು ಬೇಳೆ ಮನಮಾರೆ, ಅದು ಅಂಟೇನೆ ಬೇಕಾಗಿಲ್ಲ, ಅದು ನೋಡಿ ಹೇಳ್ತೀರಾ ಅಂತೇಳಿ. ಇದು ಒಂದು ಸಾಧ್ಯ, ಇದು ಯಾತಕ್ಕೆ ಏನು ಒಪ್ಪಿಟ್ಟು ಸಾಕ್ಷಿ ಏನು ಒಪ್ಕೋತಾ ಇದೆ, ಸಾಕ್ಷಿಗೂ ಮೈಂಡ್ಗಿರೋ ಡಿಫ್ರೆನ್ಸ್ ಇದು. ಮೈಂಡ್ ಏನು ಮಾಡುತ್ತೆ, ಅವಸರಪಟ್ಟು ತೀರ್ಮಾನ ಮಾಡುತ್ತೆ, ಸಾಕ್ಷಿ ಏನು ಮಾಡುತ್ತೆ, ಜಸ್ಟ್ ವೇಟ್ ಅಂತ ಹೇಳಿ. ಇದು ಒಟ್ಟು ಅಡ್ವೊಕೇಟ್ ಟೈಪ್ ಇದು ಮಾತಾಡಿದ್ರೆ ಜಡ್ ಟೈಪ್ ಅದು ಮಾತಾಡುತ್ತೆ. ಜಡ್ಜ್ ಏನು ಮಾಡ್ತಾನೆ, ಕನ್ವಿನ್ಸ್ ಆಗೋರಿಗೆ ಒಪ್ಪೋದಿಲ್ಲ, ಸರಿಯಾದ ಜಡ್ಜು ಗೊತ್ತಾಯ್ತಿಲ್ಲ. ಆದರೆ ಇವರು ಇದೇನು ಮಾಡಿ, ಸಾಕ್ಷಿ ಏನು ಮಾಡುತ್ತೆ, ಮೂರ್ತಿ ನಿಶ್ಚಯ ಗ್ಯಾರಂಟಿ ಇದ್ರೆ ಮಾತ್ರ ಹೆಸರಿರ್ತದೆ, ಒಪ್ಪೋದಿಲ್ಲ ಸಾಕ್ಷಿ. ಅರ್ಥ ಮಾಡಿಕೊಂಡ್ರೆ ಸಾಕ್ಷಿ ಮಹತ್ವ ಇದೆ, ಈ ಸಾಕ್ಷಿ ವಿಷಯ ಮಹತ್ವ ಒಪ್ಕೊಂಡ ಮೇಲೆ ಫಿಲಾಸಫಿಯು ಸಿಂಪಲ್ ಆಗಿಬಿಟ್ಟು. ಇವತ್ತು ತುಂಬ ಜನ ಶಾಸ್ತ್ರ ಕಷ್ಟ ಅಂತ ಯಾತಕ್ಕೆ ಅಂತಾರೆ ಅಂದರೆ, ಸಾಕ್ಷಿ ಇಟ್ಕೊಂಡು ಯೋಚನೆ ಮಾಡೋದಿಲ್ಲ, ಅದಕ್ಕೆ ಶಾಸ್ತ್ರ ಕಷ್ಟ ಅಂತಾರೆ. ಅನುಭವ ನಮ್ಗೆ ಅರ್ಥ ಆಯಿತು ಅಂತ ಕೇಳಿದರೆ ಯಾವ ಸಮಸ್ಯೆ ಇಲ್ಲ. ಅದು ಎಲ್ಲ ತಮ್ಮ ಆರ್ಗ್ಯುಮೆಂಟ್ಸ್ನ ಯಾವುದನ್ನು ಬೇಸ್ ಮಾಡ್ತಾರೆ, ಅಲ್ಟಿಮೇಟ್ಲಿ ಅನುಭವಕ್ಕೆ ಹೋಗ್ತಾರೆ. ಅಚ್ಚ, ಅನುಭವ ವಿರೋಧೆ ಆಗಮಸ್ಯ ಪ್ರಾಮಾಣ್ಯಂ, ಇದು ಸಿದ್ಧಾಂತ. ಈ ಮುಂದೆ ನೋಡಿ, ಈಗ ಒಂದು ಕೆಲವು ಮಾತುಗಳೀಗ. ಹಾಂ, ಈ ಅವಸರ ಪಡಿ ಮುಂದೆ ಬರತ್ತೆ. ಸಾಕ್ಷಿ ಅಂದರೆ ಆಲ್ವೇಸ್ ಪರ್ಫೆಕ್ಟ್, ಅದು ಎಂದೆಂದು ಸಾಕ್ಷಿ ಕೈ ಕೊಡೋದು, ಮೋಸ ಮಾಡೋದಿಲ್ಲ ಅದು. ಹಾಂ, ಅದಕ್ಕೆ ಇಂಗ್ಲೀಷ್ ಈಕ್ವೆಂಟ್ ಕೊಡಲಿಕ್ಕೆ ಬರೋದಿಲ್ಲ ಅದಕ್ಕೆ. ಸೊ ಇಂಟ್ಯೂಷನ್ ಅಂತ ಕೆಲವು ಹೇಳ್ತಾರೆ, ತಪ್ಪದು ಇಂಟ್ಯೂಷನ್ ಕೂಡ ಸಾಕ್ಷಿ ಅಲ್ಲ. ಸಾಕ್ಷಿ ಅಂದರೆ ಎಕ್ಸ್ಪೀರಿಯನ್ಸ್ ಆಗ್ತದೆ, ದಟ್ ಈಸ್ ಓನ್ಲಿ ಕಾರಣ. ಏತೇನ ಭಾವಿ ಪಾಕರಾಗ ಕುಂಭ ಶ್ಯಾಮತಾದಶಾಯಾಮ್ ರಕ್ತಪಿತ್ತಿನ ರಕ್ತತಯ ಉಪಲಭ್ಯಮಾನ ತತ್ವಂ ಶಾದಿತ್ಯಪಿ ಪರಾಸ್ತಂ ಭಾವಿನ ಪ್ರಮೇಯತ್ವೇಪಿ ಪೂರ್ವಸ್ಯ ತಥಾತ್ವ ಅಭಾವ ಧರ್ಮಿಣ ತಥಾತ್ವ ಅಭಾವಾಂಗೀಕಾರಾದಿತಿ. ಒಳ್ಳೆ ಸೂಕ್ಷ್ಮ ಪ್ರಶ್ನೆ ಹಾಕೋತಾರೆ. ಏತೇನ ಭಾವಿಪಾಕ ರಾಗ ಕುಂಭ ಶ್ಯಾಮತಾದಶಾಯಾಮ್ ರಕ್ತಪಿತ್ತಿನ ರಕ್ತತಯ ಉಪಲಭ್ಯಮಾನ ತತ್ವಂ ಶಾದಿತ್ಯಪಿ ಪರಾಸ್ತಂ. ಒಬ್ಬ ರಕ್ತಪಿತ್ತಿ ಅಂತ ಒಬ್ಬರಿದ್ದಾನೆ, ಅವನೇನಂದರೆ ಪಿತ್ತದೋಷ, ಪಿತ್ತ ಎಲ್ಲ ಕೆಂಪು ಕಾಣುತ್ತೆ ಅವನಿಗೆ. ಕಾಮಾರೆ ಬಂದಾಗ ಹಳದಿ ಕಾಣುತ್ತಲ್ಲ, ಒಬ್ಬನಿದ್ದಾನೆ ಎಲ್ಲ ಕೆಂಪು ಕಾಣುತ್ತೆ ಅವನಿಗೆ. ಒಂದು ಗಡಿಗೆ ಮಾಡಿದ್ದಾನೆ ಒಬ್ಬನಿಗೆ, ಕುಂಭ ಅಂದರೆ ಗಡಿಗೆ ಮಾಡಿಬಿಟ್ಟಿದ್ದಾನೆ, ಇಟ್ಟಿದ್ದಾನೆ. ಅದು ಆಗ ಮಾಡಿದಾಗ ಅದು ಕೆಂಪು ಇರೋದಿಲ್ಲ ಗಡಿಗೆ, ಅದು ಸುಟ್ಟಾಗ ಏನಾಗುತ್ತದೋ, ಸುಟ್ಟಾಗ ಕೆಂಪಾಗ, ಮೊದಲು ಕೆಂಪಿರೋದಿಲ್ಲ ಅದು. ಮೊದಲು ಭಾವಿ ಪಾಕ ರಾಗ ಪದಾರ್ಥ, ಭಾವಿ ಪಾಕ ರಾಗ, ಭಾವಿ ಅಂದರೆ ಮುಂದಾಗೋದು, ಪಾಕ ಅಂದರೆ ಪಾಕ ಅಂದರೆ ರಾಗ ಅಂದರೆ ಕೆಂಪು, ಮುಂದೆ ಪಕ್ವವಾದಾಗ ಕೆಂಪಾಗಿದ್ದಕ್ಕೆ ಭಾವಿ ಪಾಕ ರಾಗ ಅಂತ ಕರೀತಾರೆ. ಆ ಇವನೇನು ಮಾಡಿದ ರಕ್ತಪಿತ್ತಿ, ಮೊದಲೇ ನೋಡಿದೆ ಅದನ್ನು, ಸುಟ್ಟಿಗಿಟ್ಟು ಏನೂ ಮಾಡಿಲ್ಲ, ಕೆಂಪು ಅಂತ ಕಂಡುಬಿಡುತ್ತೆ ಅವನು, ಆಮೇಲೆ ಅದು ಕೆಂಪೇ ಇತ್ತದು. ಈಗ ಅವ್ರು ಕೆಂಪು ಅಂತ ಕಂಡು ಸರಿಯೋ ತಪ್ಪು ಅಂತ ಪ್ರಶ್ನೆ, ಅರ್ಥ ಆಯ್ತಾ? ಆಗ ಕೆಂಪಿಲ್ಲ, ಅವನು ಕೆಂಪು ಅಂತ ಕಂಡ, ಅವನಿಗೆ ವಾಸಿ ಆಗೋತ್ತಿ ಅದು ಕೆಂಪೇ ಆಗಿತ್ತು, ಆ ರೋಗ ವಾಸಿ ಆಗೋತ್ತಿ ಕೆಂಪಾಗಿಬಿಟ್ಟಿತ್ತು, ಹೌದಾ? ಹಾಗೆ ಕೆಂಪು ಅಂತ ಕಣ್ಣಲ್ಲ, ತಪ್ಪ ಸರಿನ? ಏನು ಉತ್ತರ ಕೊಡಬೇಕು ಅದಕ್ಕೆ? ತಪ್ಪೇ, ಅರ್ಥ ಆಯ್ತಾ? ಈಗ ಅಲ್ಲಿ ಮುಂದೆ ಕೆಂಪಾಯ್ತಲ್ಲ ಅಂತ ಕೇಳಿದರೆ, ಮುಂದೆ ಕೆಂಪಾಗೋದು ಮುಖ್ಯ ಅಲ್ಲ, ಕಂಡ ಕಾಲಕ್ಕಾಗಿತ್ತೋ ಇಲ್ಲೋ ಪ್ರಶ್ನೆ. ಕಂಡ ಕಾಲ ಕೆಂಪಿತ್ತೋ ಇಲ್ವೋ? ಇರಲಿಲ್ಲ. ದೇರ್ ಫೋರ್ ಅವನು ಕಂಡಿದ್ದು ಸರಿನೋ ತಪ್ಪೋ? ತಪ್ಪೇ ತಪ್ಪು. ಮುಂದೆಂದೋ ಇದಾಗ್ತಾನೆ ಅಂತ ಇವತ್ತ ಕೇಳಲಿಕ್ಕೆ ಬರೋದಿಲ್ಲ, ಮೊದಲೇ ಡಾಕ್ಟರ್ ಅಂತ ಹಾಕೋಬಿಟ್ಟ. ಇನ್ನು ಮುಂದೆ ಒಂದು 10 ವರ್ಷ ಮುಂದೆ ಮುಂದೆ ಓದ್ತೇನೆ ಅಂತ ಕೇಳಿದರೆ, ಓದ್ದಾಗ ಹಾಕೋಬೇಡ ಅಂತ ಹೇಳ್ತಾರೆ, ಅಷ್ಟೇ ತಾನೇ? ಸೊ ಇನ್ನೊಂದು ಕೆಲವು ಆಗುತ್ತೆ, ಕೆಲವು ಸತ್ತು ಏನಾಗುತ್ತೆ, ಅಲ್ಲಿ ಬೆಳ್ಳಿ ಇದೆ ಅಂತ ಯಾರೋ ಹೇಳಿದರು, ಬೆಳ್ಳಿ ಇರಲಿಲ್ಲ, ಗೊತ್ತಾಯ್ತು, ಇರಲಿ ಹೇಳಿದಾಗಿರಲಿಲ್ಲ, ಮೋಸ ಮಾಡಲಿಕ್ಕೆ ಹೇಳಿದವ್ ಅವನು. ಅವನು ಏನು ಮಾಡಿದೆ, ಎಲೆ ಹಿಡಿಬೇಕಾಗಿತ್ತು, ಎಲೆ ಹಿಡಿಬೇಕಾಗಿತ್ತು, ಎಲ್ಲ ಫುಲ್ ಆಗಿಬಿಟ್ಟಿದೆ. ಅಲ್ಲಿ ಸ್ವಾಮಿಗಳು ಎಲ್ಲರೂ ಒಂದು ಕಾಯಿನ ಕೊಡ್ತಾರೆ ಅಂತ ಹೇಳಿಬಿಟ್ಟ, ಎದ್ದು ಹೋಗ್ಬಿಟ್ಟ ರೆಡಿ ಅಂತೇಳಿ, ಇವ್ರಿಗೆ ತಕ್ಷಣ ಕೂತ್ಕೊಬಿಟ್ಟ ಬಂದಲ್ಲಿ ಬೈಚಾರ್ಜ್ ಕೊಡ್ತಾ ಇದ್ರೆ ಅಲ್ಲಿ ಹೋದಾಗ ಏನಾಗಿತ್ತದ, ಕೊಡ್ತಾ ಇದ್ರೆ ಆ್ಯಕ್ಚುಲಿ ಇಸ್ಕೊಂಡು ಬಂದು ಬಿಡ್ತಾರೆ, ಇವರಿಗೆ ಆಗಿಲ್ಲ, ಸುಳ್ಳು ಹೇಳಿದ್ರೆ ಸರಿಯಾಗಿಬಿಡ್ತಲ್ಲ ಅಂತೇಳಿ. ಈಗ ಅವ್ರು ಹೇಳಿ ಸುಳ್ಳು ತಪ್ಪು ಪ್ರಶ್ನೆ, ಈಗ ಹೇಳಿ ಸುಳ್ಳು ತಪ್ಪು ಏನು ಹೇಳ್ಬೇಕಾದೀಗ, ಅವ್ರು ಹೇಳಿ ಸುಳ್ಳೆ. ಮತ್ತೆ ಕೊಟ್ಟಿದ್ದು ನಿಜ ಆಯ್ತದ, ಏನಂತ ಕರೀತಾರೆ ಅದಕ್ಕೆ, ಯಾದೃಚ್ಛಿಕ ಅಂತ ಕರಿ. ಯಾದೃಚ್ಛಿಕ ಅಂದ್ರೆ ಕೋ ಇನ್ಸಿಡೆನ್ಸ್ ಇಂದ ಆಯ್ತಾ ಹೊರತು ಆಕ್ಸಿಡೆಂಟಲಿ ಕರೆಕ್ಟ್ ಆಯ್ತಾ ಹೊರತು ಇವನು ಹೇಳಿ ಸುಳ್ಳೆ. ನಾಳೆ ಇವನು ಅಪರಾಧ ಕೇಸ್ ರೆಕಾರ್ಡ್ ಆಗೋದು, ಯಮದೇ ಇವರ ಏನಂತ ರೆಕಾರ್ಡ್ ಆಗುತ್ತೆ, ಸುಳ್ಳು ಹೇಳಿದ ರೆಕಾರ್ಡ್ ಆಗೋದು. ಅಲ್ಲಿದ್ದ ಮಾತ್ರಕ್ಕೆ ಇವನು ಸತ್ಯ ಹೇಳಿಲ್ಲ, ಸತ್ಯ ಆಗಿದೆ ಅಷ್ಟೇ. ಆದ್ರೆ ಇನ್ನೊಬ್ಬ ಸತ್ಯ ಏನಾಗಿತ್ತು, ಪಾಪ ನಿಜವಾಗ್ಲು ಕಾಯಿನ ಕೊಡ್ತಿದ್ರು ಹೇಳಿದ, ಹೋಗೋತಿ ಕಾಯಿ ಇವ್ರು ಕೊಡಲೇ ಇಲ್ಲ ಅವ್ರು. ಇವ್ರು ಹೇಳಿ ಸುಳ್ಳಲ್ಲ, ಏನು ಸುಳ್ಳು ಹೇಳಿದ್ರಿಲ್ಲಪ್ಪ, ನಾನು ಕೊಡ್ತಿದ್ರು ಇಸ್ಕೊಬಂದಿದ್ದೆ, ನನಗೆ ಗೊತ್ತು. ಅವ್ರು ಸುಳ್ಳು ಹೇಳಿಲ್ಲ, ಇವ್ರಿಗೆ ತಗೊಳ್ಳೋ ಯೋಗ ಇಲ್ಲ, ಅವ್ರು ಹೊರಟೋಗ್ಬಿಟ್ಟಿದ್ರು ಅಷ್ಟೇ. ನೋಡಿ, ಸತ್ಯ ಹೇಳಿದ್ರು ಕೂಡ ಸಿಗಲಿಲ್ಲ, ಸುಳ್ಳು ಹೇಳಿದ್ರೆ ಅವ್ರಿಗೆ ಸಿಕ್ತು. ಆದರೆ ಸತ್ಯ ಹೇಳಿದ ಪುಣ್ಯ ಇದ್ದೇ ಇದೆ, ಸುಳ್ಳು ಹೇಳಿದ ಪಾಪ ಅವ್ನಿಗೆ ಇದ್ದೇ ಇದೆ. ಈ ಫಿಲಾಸಫಿ ಅದು ಕರೆಕ್ಟ್ ಥಿಂಕಿಂಗ್ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ನಾವು ಸರ್ ಏನೇನೋ ತೀರ್ಮಾನ ಮಾಡ್ಕೊಂಡ್ಬಿಡ್ತೀವಲ್ಲ, ತೀರ್ಮಾನ ಹೋಗಬೇಕಾದ್ರೆ ಸಿಸ್ಟಮೆಟಿಕ್ಕಾಗಿ ಡೀಲ್ ಮಾಡಬೇಕು. ಆದ್ದರಿಂದ ಸಾಮಾನ್ಯ ಕೇಳೋದಕ್ಕೂ ಶಾಸ್ತ್ರ ಓದೋದಕ್ಕೂ ವ್ಯತ್ಯಾಸ ಇದೆ. ಇವತ್ತು ಸೈನ್ಸಾಗಿ ಸೈನ್ಸ್ ಓದೋದು ಬೇರೆ, ಎಲ್ಲರಿಗೂ ಒಂದು ಗಾಯ ಯಾರು ಅರ್ಶನ ಹಚ್ಚಬೇಕು ಎಲ್ಲರಿಗೂ ಗೊತ್ತು, ಡಾಕ್ಟರ್ ಅಂತ ಕರೆಯೋದಿಲ್ಲ ಅದಕ್ಕೆಲ್ಲ. ನೆಗಡಿ ಯಾರು ಏನು ಮಾಡಬೇಕು, ಕೆಮ್ಮಾದ್ರೆ ಏನು ಮಾಡಬೇಕು, ಔಷಧಿ ಹೇಳಿಬಿಡ್ತಾರೆ, ಡಾಕ್ಟರ್ ಅಂತ ಕರೆಯೋದಿಲ್ಲ ಅವನ್ನ. ಗೊತ್ತಾಯ್ತು, ಟೆಕ್ನಿಕಲಿ ಹಿಡಿದಾಗ ಏನಂತ ಕರೀತಾರೆ, ಡಾಕ್ಟರ್ ಆಗ್ತಾರೆ, ಶಾಸ್ತ್ರ ಅಂದ್ರೆ ಹಾಗಿರಬೇಕು. ಮುಂದಿನ ಹೆಜ್ಜೆ ಹೇಳ್ತಾರೆ, ಧರ್ಮಿಣ ತಥಾತ್ವಭಾವ ಅಂಗೀಕಾರಾದಿತಿ. ಆಗಿನ ಕಾಲಕ್ಕಾದ ಇದ್ದಿಲ್ಲ, ಆದ್ದರಿಂದ ಸರಿಯಲ್ಲ, ಮುಗಿದೋಯ್ತು. ಇದ್ರ ತತ್ವದ ಬಗ್ಗೆ ಕೆಲವು ವಿಷಯ ಏನು ನೋಟ್ ಕೊಟ್ಟರು ಅಂದರೆ, ತತ್ವ ಅನ್ನೋದು ಯಥಾರ್ಥ ಜ್ಞಾನಕ್ಕೆ ಸರಿಯಾದ ತಿಳುವಳಿಕೆಗೆ ವಿಷಯ ಆಗಿದ್ರೆ ಅದು ತತ್ವ, ಯಾವುದು ಸರಿಯಾದ ತಿಳುವಳಿಕೆ ವಿಷಯ ಆಗಿಲ್ಲ ಅದೇನಲ್ಲ ತತ್ವ ಅಲ್ಲ. ತಪ್ಪು ತಿಳುವಳಿಕೆ ವಿಷಯ ಆಗಿದ್ರೆ ಅಂತ ಏನಾಗಿರ್ಬೇಕು, ಅದು ತಪ್ಪೇ ತಪ್ಪು, ಅತತ್ವ ಅಂತ ಕರೀತಾರೆ. ತಪ್ಪು ತಿಳುವಳಿಕೆ ವಿಷಯ ಆಗಿದ್ರೆ ಅತತ್ವ, ಸರಿಯಾದ ತಿಳುವಳಿಕೆ ವಿಷಯ ಆಗಿದ್ರೆ ಅದು ತತ್ವ. ಇದು ಇಷ್ಟಿಕೊಂಡಿರ್ಬೇಕು. ಈಗ ತತ್ವ ಸಂಖ್ಯಾರ, ಅದ ತತ್ವಗಳು ಎಷ್ಟಿವೆ ಅಂತ ಪ್ರಶ್ನೆ. ಈಗ ಹೇಳ್ತಾ ತದ್ವಿವಿಧಂ, ಎಂಟಿಟೀಸ್ ಆರ್ ಆಫ್ ಟೂ ಟೈಪ್ಸ್ ಅಂತ. ಟೂ ಅಲ್ಲ, ಎಂಟಿಟೀಸ್ ಆಫ್ ಟೂ ಟೈಪ್ಸ್ ಬೇರೆ, ಟೂ ಬೇರೆ. ಟೂ ಅಂದ್ರೆ ಏನಾಗುತ್ತೆ, ಓನ್ಲಿ ಎರಡೇ. ಟೂ ಟೈಪ್ಸ್ ಅಂದ್ರೇನು, ಟೂ ಕ್ಲಾಸ್ ಗ್ರೂಪ್ ಎರಡು ಅಷ್ಟೇ ಬರುತ್ತೆ. ವಸ್ತುಗಳು ಎಷ್ಟು ಬೇಕಾದ್ರೆ ಇರ್ಬೋದು. ಎರಡು ವಿಧ ಮಾವಿನ ಹಣ್ಣು ಇದೆ ಅಂತ ಹೇಳಿ ಲಕ್ಷಗಟ್ಟಲೆ ಇರ್ಬೋದು. ಎರಡೇ ಮಾವಿನ ಹಣ್ಣು ಇದೆ, ಎರಡೇ ಇಲ್ಲ, ಬೇರೆ ಇಲ್ಲ, ಚಾನ್ಸೇ ಇಲ್ಲ. ಎರಡು ಬೇರೆ, ಎರಡು ವಿಧ ಬೇರೆ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಸ್ವತಂತ್ರಂ ಅಸ್ವತಂತ್ರಂಚೇತಿ ಶಬ್ದ ಅಧ್ಯಾಹಾರೇಣ ಯೋಜ್ಯಂ. ಸ್ವತಂತ್ರಂ ಅಸ್ವತಂತ್ರಂಚೆ ದ್ವಿವಿಧಂ ತತ್ವ ಮಿಶ್ಯತೆ ಇದೆಯಲ್ಲ, ಒಂದು ಅಧ್ಯಾಹಾರ ಮಾಡ್ಕೋಬೇಕು. ಒಂದು ಪದ ಅಂಡರ್ಸ್ಟುಡ್ ಯಾವುದು ಅಂದರೆ ಸ್ವತಂತ್ರಂ ಅಸ್ವತಂತ್ರಂ ಇತಿ, ಸ್ವತಂತ್ರ ಮತ್ತು ಅಸ್ವತಂತ್ರ ಎಂಬುದಾಗಿ ತತ್ವ ಎರಡು ವಿಧ. ಇದು ವಾಕ್ಯಗಳಲ್ಲಿ ಕೆಲವನ್ನು ಸೇರಿಸಿಕೊಂಡು ಓದಿದಾಗ ಅದು ಕ್ಲಿಯರ್ ಅರ್ಥ ಆಗುತ್ತೆ. ಅದಕ್ಕೆಲ್ಲ ಅಧ್ಯಾಹಾರ ಮಾಡ್ಕೋಬೇಕು ಅಂತ ಹೆಸರು. ಇತಿ ಪ್ರತೀತಿಶ್ಚ ಅಧ್ಯಾಹಾರೇಣ ಯೋಜ್ಯಂ, ಯಾವುದು ರೆಲೆವೆಂಟ್ ವರ್ಡ್ ಅನ್ನು ಸೇರಿಸ್ಕೊಂಡು ಹೇಳೋದಕ್ಕೆ ಅಧ್ಯಾಹಾರ ಅಂತ ಕರೀತಾರೆ. ಅನ್ಯ ಇತಿ 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 ಸ್ವತಂತ್ರಂ ಅಸ್ವತಂತ್ರಂ ಇತಿ ತತ್ವ ಇಲ್ಲಿದೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂತ ಇತಿ ಇಲ್ಲ ಅದರೊಳಗೆ. ನಾ ಹೇಳ್ಬೇಕಾದ್ರೆ ಹೇಳಿ ಸೇರಿಸಿದ್ದ ಅರ್ಥ ಹೊರತು, ನಾನೇ ಸೇರಿಸಿತ್ತು ಅಧಿಕಾರ ಹೇಳಿದ್ರೆ ನಾ ಸೇರಿಸಿದ್ದೆ ಹೊರತು ನಿಜವಾಗ್ಲೂ ಏನಲ್ಲ ಅದು ಇಲ್ಲ. ಕೆಲವು ಪದಗಳು ವಾಟ್ ಈಸ್ ಯುವರ್ ನೇಮ್ ಅಂದರು, ತನ್ನ ಹೆಸರು ಹೇಳ್ಬಿಟ್ಟ, ಮೈ ನೇಮ್ ಈಸ್ ಸೇರಿಸ್ಕೋಬೇಕು ಅದಕ್ಕೆ ಗೊತ್ತಾಯ್ತಾ. ಬರೀ ಹೆಸರು ಹೇಳ್ಬಿಟ್ರೆ ಅರ್ಥ ಆಗುತ್ತೆ. ಅಂಡರ್ಸ್ಟುಡ್ ಅಂತ ಹೆಸರು. ಯಾವುದನ್ನ ಲುಕ್ಕೇರ್ ಅಂತಾರೆ, ಲುಕ್ಕೇರ್ ಅಂದ್ರೆ ಯಾರು, ಯು ಲುಕ್ಕೇರ್ ಅಂತ. ಯು ಒಂಬದು ಏನೋದು ಅಧ್ಯಾಹಾರ ಮಾಡ್ಕೋಬೇಕು ಅಂತ ಆ ರೀತಿ. ಗೆಟ್ ಔಟ್ ಅಂತಾರೆ, ಯು ಗೆಟ್ ಔಟ್, ಅದೇನೋ ಯು ಒಂಬದು ಏನೋದು ಅಧ್ಯಾಹಾರ. ಕೆಲವು ಪದಗಳಿಗೆ ಅಧ್ಯಾಹಾರ ಮಾಡ್ಕೊಂಡು ಹೇಳಬೇಕು ಅಂತ ಅರ್ಥ. ಇಲ್ಲಿ ಅದೇ ರೀತಿ ಸೇರಿಸ್ಕೋಬೇಕು. ಇವೆಲ್ಲ ಮುಂದೆ ಹೇಳೋದಿಲ್ಲ, ಸುಧಾಗ್ರಂಥದಲ್ಲಿ ಹೇಳೋದಿಲ್ಲ, ಬಿಗಿನರ್ಸ್ಗೆ ಸ್ಟ್ರೇನ್ ಅಪ್ ಮಾಡೋಕ್ಕೆಲ್ಲ ಹೇಳ್ತಾ ಇದ್ದಾರೆ. ಅನ್ಯಥಾ ಸ್ವತಂತ್ರ ಅಸ್ವತಂತ್ರ ತತ್ವ ಪ್ರತ್ಯೇಕಂ ದ್ವಿವಿಧಂ ಇತಿ ಪ್ರತೀತಿ ಸ್ಯಾತ್. ಇತಿ ಸೇರಿಸ್ಕೊಳ್ಳೋದಾಗುತ್ತೆ ಗೊತ್ತಾ, ಸ್ವತಂತ್ರಂ ದ್ವಿವಿಧಂ ಅಸ್ವತಂತ್ರಂ ದ್ವಿವಿಧಂ ಅಂತ ಅರ್ಥ ಆಗಿಬಿಡ್ತೀನಿ. ಇತಿ ಸೇರಿಸ್ಕೊಂಡಾಗ ಏನಾಗುತ್ತಾಗ, ಸ್ವತಂತ್ರ ಅಸ್ವತಂತ್ರ ಎಂಬುದಾಗಿ ಎರಡು ವಿಧ ಆಯಿತು. ಸ್ವತಂತ್ರ ಎರಡು ವಿಧ, ಅಸ್ವತಂತ್ರ ಎರಡು ವಿಧ ಅಂತ ಆಗೋದಿಲ್ಲ. ಇತಿ ಸೇರಿಸ್ಕೊಂಡ ತಕ್ಷಣ ಅಷ್ಟು ಕ್ಲಿಯರ್ ಆಗುತ್ತೆ. ಈ ರೀತಿಯಾಗಿ ಸೇರಿಸ್ಕೋಬೇಕಂದ್ರೆ ಮುಂದೆ ಮಾಡ್ತಿರೋ ಕ್ರಮ ಆಗಿದೆ, ಅರ್ಥ ಆಯ್ತಾ. ಸಿ ನೆಕ್ಸ್ಟ್ ಪೇಜ್ ಅಂತಾರಲ್ಲ ಆ ಥರ ಮುಂದೆ ಹಾಗೆ ಹೇಳುತ್ತಿದ್ದಾರೆ ಆಯ್ತಾರೆ ಹಾಗೆ ಹೇಳಬೇಕು. ಈಗ ಸ್ವತಂತ್ರ ಅಂದ್ರೆ ಏನು, ಪರತಂತ್ರ ಅಂದ್ರೆ ಏನು, ತತ್ವ ಸಂಖ್ಯಾನ ಅಷ್ಟೇ ಗೊತ್ತಾಗ ನಮಗೆ ಸ್ವತಂತ್ರ ಅಷ್ಟೇ ಗೊತ್ತಾಯಿತು. ಟೀಕಾರ ಏನ್ ಮಾಡ್ತಾರೆ ಈಗ, ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಸ್ವತಂತ್ರ ಅಂದ್ರೆ ಏನಪ್ಪ, ನಮಗೆ ಇಂಡಿಪೆಂಡೆಂಟ್ ಅಂತ ಇಂಗ್ಲೀಷಲ್ಲಿ ಉಪಯೋಗಿಸ್ಬಿಡ್ತೇವೆ ಅಷ್ಟೇ. ರಿಲೇಟಿವ್ ಇಂಡಿಪೆಂಡೆನ್ಸ್ ಇಂಡಿಪೆಂಡೆಂಟ್ ಕರೆದ್ಬಿಡ್ತೀವಿ ನಾವೀಗ. ಇಂಡಿಪೆಂಡ್ ರಿಲೇಟಿವ್ ಇಂಡಿಪೆಂಡೆನ್ಸ್ ಇಸ್ ನೋ ಇಂಡಿಪೆಂಡೆನ್ಸ್, ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ನಮಗೆ ಬೇಕು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ. ಅದೇನು, ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ಸತ್ತಾ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರಂ. ಸರಿಯಾಗಿ ತಿಳ್ಕೋಬೇಕು, ಪರ ಅನಪೇಕ್ಷಂ ಸ್ವತಂತ್ರಂ. ಪರ ಅನಪೇಕ್ಷಂ ಅಂದರೆ ಇನ್ನೊಂದನ್ನು ಅಪೇಕ್ಷೆ ಪಡೆದೇ ಇರೋದು, ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್ ಅಂತ ಅರ್ಥ. ಅಪೇಕ್ಷ ಅಂದರೆ ಡಿಪೆಂಡೆನ್ಸ್, ಪರ ಅಂದರೆ ಇನ್ನೊಬ್ರು. ನಾಟ್ ಡಿಪೆಂಡೆಂಟ್ ಆನ್ ಅದರ್ಸ್ ಈಸ್ ಕಾಲ್ಡ್ ಸ್ವತಂತ್ರ. ಯಾವುದರಲ್ಲಿ ಅಂತ ಪ್ರಶ್ನೆ ಇದೆ. ಯಾವ ಸ್ವತಂತ್ರ ಓಡಾಡ್ತಾರೆ ಅಂತ ಹೇಳಿ, ಸ್ವತಂತ್ರ ಓಡಾಡ್ತಾರೆ, ಬಂದು ಕೈ ಇಟ್ಕೊಂಡು ಓಡಾಡಿಸ್ಬೇಕಾಗಿತ್ತು, ಈಗೇನಾಯ್ತು ಸ್ವತಂತ್ರವಾಗಿ ಓಡಾಡ್ತಾರೆ. ಈ ರೀ ಸ್ವತಂತ್ರ ಅಂದ್ರೆ ಹರಿ ಸ್ವತಂತ್ರ ಇದ್ದಾಗಲ್ಲ. ಇಲ್ಲಿ ಯಾವ ಸ್ವತಂತ್ರ ಇದು, ಲಿಮಿಟೆಡ್ ಅರ್ಥದಲ್ಲಿ ಸ್ವತಂತ್ರ. ಮೊದಲು ಹೀಗಿದ್ದು ಹೀಗೆ ಓಡಾಡ್ತಿದ್ದಾರೆ ಅಷ್ಟೇ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ, ಇವೆಲ್ಲ ಬಾಯ್ಪಾಠ ಮಾಡಬೇಕು, ಗುರ್ತು ಮಾಡ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಹತ್ತರ ತೋರಿ ಬಂದ್ಬಿಡುತ್ತೆ. ಗಾಯತ್ರಿ ಪಾಠ ಮಾಡದೆ ಮಾಡ್ಬೇಕು ಕೆಲವನ್ನೆಲ್ಲ ಕೂಡ. ಅದೇ ಇಪ್ಪತ್ತರ ತೋರಿ ಕ್ಲಿಯರ್ ಮನಸ್ಸಿಗೆ ಯಾವಾಗಲೂ ಕೂಡ ಆ ಶಬ್ದ ಕಿವಿಯಲ್ಲಿ ಇತ್ತು ಅಂದ್ರೆ ಕನ್ಫ್ಯೂಷನ್ ಬರೋದಿಲ್ಲ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾ ತ್ರೈವಿಧ್ಯೆ. ಸತ್ತಾ ತ್ರೈವಿಧ್ಯೆ ಮೂರು ವಿಧವಾದ ಇರುವಿಕೆ. ತ್ರೈವಿಧ್ಯ ಅಂದ್ರೆ ಮೂರು ವಿಧ, ಸತ್ತಾ ಅಂದ್ರೆ ಇರುವಿಕೆ, ಮೂರು ವಿಧವಾದ ಇರುವಿಕೆ. ಯಾವುದದು, ಸ್ವರೂಪ ಪ್ರಮಿತಿ ಪ್ರವೃತ್ತಿ. ಸ್ವರೂಪ ಸತ್ತಾ, ಪ್ರಮಿತಿ ಸತ್ತಾ, ಪ್ರವೃತ್ತಿ ಸತ್ತಾ ಅಂತ ಹೆಸರು. ಸ್ವರೂಪ ಅಂದ್ರೇನು, ಎಕ್ಸಿಸ್ಟೆನ್ಸ್ ಅಂತ ಅರ್ಥ. ಸ್ವರೂಪ ಇರುವಿಕೆ, ಸ್ವರೂಪದಲ್ಲಿ ಇರುವಿಕೆ ಅಂದ್ರೆ ಏನೀಗ, ಒಂದು ಹಾಲಿದೆ, ಹಾಲಿನ ಸ್ವರೂಪ. ಅದು ಯಾವಾಗ ಹಾಲಾಗಿರುತ್ತೆ, ಅದೀಗ ಇಲ್ಲ, ಹೋಗ್ಬಿಡುತ್ತ. ಸ್ವಾತಂತ್ರ್ಯ ಇಲ್ಲ ಅದಕ್ಕೆ. ದೇವರು ಹೇಗಿದ್ದಾರೆ ಯಾವಾಗಲೂ ಕೂಡ, ಯಾವಾಗಲೂ ದೇವರಿದ್ದ ಹಾಗಿದ್ದ. ಸ್ವರೂಪ ಅಂದ್ರೆ ಇರುವಿಕೆ, ಎಕ್ಸಿಸ್ಟೆನ್ಸ್ದಲ್ಲಿ. ನಾವ್ಯಾರು ಎಕ್ಸಿಸ್ಟೆನ್ಸ್ದಲ್ಲಿ ಇಂಡಿಪೆಂಡೆಂಟ್ ಅಲ್ಲ. ಎಕ್ಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಆಗಿದ್ರೆ ಯಾರು ಸಾಯ್ತಾರೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ನಿರ್ವಾಹಿದ ಹೋಗಲೇಬೇಕು ಅಂತ ಹೇಳ್ತಾನಲ್ಲ, ಯು ಹ್ಯಾವ್ ಟು ವೆಕೇಟ್ ಅಂತ ಹೇಳಿದಾಗ ಎಕ್ಸಿಸ್ಟೆನ್ಸ್ ಅವನು ಇಲ್ಲ. ಒಂದು ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಆಯಿತು, ಟ್ರಾನ್ಸ್ಫರ್ ಆಯಿತು, ಹೋಗಲೇಬೇಕು ಅವ್ರು. ರಿಟೈರ್ಮೆಂಟ್ ಆಯಿತು, ಹೋಗಲೇಬೇಕು. ಅದೇ ಸ್ವರೂಪ ಅವನ ಕೈಯಲ್ಲಿಲ್ಲ. ಪ್ರವೃತ್ತಿ, ಪ್ರವೃತ್ತಿ ಅಂದರೆ ನಾಲೆಡ್ಜ್, ಟು ನೋ. ನಾವು ತಿಳ್ಕೊಳ್ಳೋ ಶಕ್ತಿ ನಮಗಿದೆಯಾ? ಎಲ್ಲದನ್ನು ಕೂಡ ನಮಗೆರಡು ತಿಳ್ಕೊಳ್ಳೋದು ಕಡಿಮೆ, ಅದು ಆರ್ ಡಿಪೆಂಡೆಂಟ್ ಆನ್ ಬುಕ್ಸ್ ಅಂಡ್ ಅದರ್ ಥಿಂಗ್ಸ್. ಅರ್ಥ ಆಯ್ತಾ? ಈಗ ಎಲ್ಲ ತಿಳ್ಬೇಕಾದ್ರೆ ನಮಗಿದೆಯಾ? ಈಗ ಇಲ್ವೇ ಇಲ್ಲ. ಈ ಗೋಡೆ ಆಚೆ ಏನಿದೆ ಗೊತ್ತಿಲ್ಲ. ಯಾಕೆ? ಗೋಡೆ ಅಡ್ಡ ಇದೆ ನಮಗೆ, ಅಥವಾ ಕಣ್ಣು ಮುಚ್ಕೊಂಬಿಟ್ಟು ಎದುರಿಗೆ ಕಾಣೋದಿಲ್ಲ, ಅಥವಾ ನಮ್ಮ ಕಣ್ಣೇ ನಮಗೆ ಕಾಣೋದಿಲ್ಲ, ಇನ್ನೂ ತಗೊಂಡು ನಮ್ಮ ಕಣ್ಣು ಕೂಡ ನಮಗೆ ಕಾಣೋದಿಲ್ಲ, ಅಥವಾ ಬೆನ್ನು ನಮಗೆ ಕಾಣುತ್ತಾ ಕಾಣೋದಿಲ್ಲ, ಇನ್ನೊಬ್ರು ಮನಸ್ಸು ಕಾಣುತ್ತಾ ಕಾಣೋದಿಲ್ಲ. ನಮ್ಗೆ ಎಷ್ಟಿದೆ ಡಿಪೆಂಡೆನ್ಸ್? ಈಗ ಇರೋ ಸ್ಪೆಕ್ಸ್ ತೆಗೆದುಬಿಡ್ತಾನೆ ಕಾಣೋದು, ಹಾಕೋತಾನೆ ಕಾಣೋದು. ಯಾವ್ದ್ರ ಡಿಪೆಂಡೆನ್ಸ್ ಬಂತು? ಈಗ ಸ್ಪೆಕ್ಸ್ ಮೇಲೆ ಡಿಪೆಂಡೆನ್ಸ್ ಬಂತು. ಅದೇ ರೀತಿ ಈಗ ನಾವು ಯಾವ ಸ್ಪೆಕ್ಸ್ ಇದ್ರೂ ಕಾಣೋದಿಲ್ಲ, ಸೂರ್ಯ ಇಲ್ಲ, ಈಗ ಡಿಪೆಂಡೆನ್ಸ್ ಹೋಯ್ತು. ಮತ್ತೆ ದೇವರೇ ಕೈಬಿಟ್ಟ ಕತೆ ಮುಗಿದೈತೆ. ಇದು ಅರ್ಥ ಮಾಡ್ಕೋತಾ ಹೋದ್ರೆ ಡಿಪೆಂಡೆನ್ಸ್ ಇದೆ. ಬೀಗ ತೆಗಿತಿದ್ದಾನೆ, ಕೀ ಇಲ್ಲ, ಡಿಪೆಂಡೆನ್ಸ್. ಕೀ ಬಿಟ್ಬಿಟ್ಟಿದ್ದಾನೆ, ಡಿಪೆಂಡೆನ್ಸ್ ಬಂದೋಯ್ತು. ಏನ್ ಮಾಡ್ಬೇಕು ಅವನೀಗ? ಕೀ ಇಲ್ಲ, ಕೀ ಇಲ್ಲ, ಕೀ ಇಲ್ಲ, ಅಷ್ಟೇ. ದೇವರಿಗೆ ಆ ಹೆಸರೇ ಇಲ್ಲ. ಪ್ರವೃತ್ತಿ, ಪ್ರವೃತ್ತಿ, ಆಕ್ಟಿವಿಟಿ, ಈಗ ಆಕ್ಟಿವಿಟಿ, ಪ್ಯಾರಾಲಿಸಿಸ್, ಏನೇ ಆಕ್ಟಿವಿಟಿನೇ ಇಲ್ಲ. ಅದು ಹೋಗ್ಬೇಕು ಗೊತ್ತಿದ್ದಾರೆ, ಜೈಲರ್ ಕೂಡಿಸ್ಬಿಟ್ಟಿದ್ದಾರೆ, ಹೊರಗೆ ಹೋಗಲಿಲ್ಲ ಅವರು. ಲಿಮಿಟೆಡ್ ಆಕ್ಟಿವಿಟಿ. ಅರ್ಥ ಆಯ್ತಾ? ಈ ಕೃಷ್ಣಾರ್ಪಣ ಅಂದಿಲ್ಲ, ಎಂತ ಆಯ್ತು ಪರಿಸ್ಥಿತಿ? ಈಗ ಹಸಿವೆ ಆಗಿಬಿಟ್ಟಿದೆ, ಕೃಷ್ಣಾರ್ಪಣ ಅಂದಿಲ್ಲ, ಎರಡೇ ಕಾಸಿ ಬಿಸಿ ದ್ವಾಸಿ ಪಾರಣೆ ಮಾಡ್ತಿದ್ದಾನೆ. ಸುಮ್ಮನೆ ಸ್ವಾತಂತ್ರ್ಯ ಇಲ್ಲ, ಈಗ ತಿಂದುಬಿಟ್ರೆ ಬಯಸ್ಕೋತಾನೆ. ತಿಳಿತಿಲ್ಲ, ಅದು ಪೂಜ್ಯವಾದ ಕೆಲಸ ಅಲ್ಲ ಅದು. ಅವ ಏನ್ ಮಾಡ್ಬೇಕು? ಅವರಿಗೆ ಹೇಳೋವರೆಗೂ ಪ್ರವೃತ್ತಿ ಇಲ್ಲ. ಇನ್ನು ಜಡಕ್ ಪ್ರವೃತ್ತಿನೇ ಇಲ್ಲ, ಸ್ವತಃ ಪ್ರವೃತ್ತಿ ಜಡಕ್ಕಿಲ್ಲೇ ಇಲ್ಲ. ಜೀವನಿಗೆ ಸ್ವತಂತ್ರ ಪ್ರವೃತ್ತಿ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ನಾವು ಸ್ವತಂತ್ರ ಅಸ್ವತಂತ್ರ ಕರೆಯಾಗಿ ಗೊತ್ತಾಗುತ್ತೆ. ಸ್ವರೂಪದಲ್ಲಿ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಪ್ರವೃತ್ತಿಯಲ್ಲಿ ಸ್ವಾತಂತ್ರ್ಯ ಇದೆಯಾ? ಇಲ್ಲ. ಪ್ರವೃತ್ತಿಯಲ್ಲಿ ಇದೆಯಾ ಸ್ವಾತಂತ್ರ್ಯ? ನಮಗಿಲ್ಲ. ಸೊ ಮೂರರಲ್ಲೂ ಏನಾಗಿದ್ದೇವೆ ನಾವೀಗ? ಅಸ್ವತಂತ್ರ. ದೇವರಲ್ಲಿ, ದೇವರಿಗೆ ಸ್ವರೂಪದಲ್ಲೂ ಸ್ವಾತಂತ್ರ್ಯ, ಪ್ರವೃತ್ತಿಯಲ್ಲೂ ಸ್ವಾತಂತ್ರ್ಯ. ಅರ್ಜುನ, ನಿನಗೆಲ್ಲ ಗೊತ್ತಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ. ಅಹಂ ಸರ್ವ ತಾನ್ಯಹಂ ವೇದ ಸರ್ವಾಣಿ ನತ್ತೊಮ್ ವೇತ್ತ ಪರಂತಪ. ನನಗೆಲ್ಲ ಗೊತ್ತು, ನಿನಗೆ ಗೊತ್ತಿಲ್ಲ. ಸೊ ಕೃಷ್ಣ ಯಾರೀಗ? ಸರ್ವತಂತ್ರ, ಸರ್ವಜ್ಞ. ಅರ್ಜುನ ಯಾರೀಗ? ಅಸ್ವತಂತ್ರ ಮತ್ತು ಅಲ್ಪಜ್ಞ. ಅಜ್ಞ ಅಲ್ಲ, ಅಲ್ಪಜ್ಞ. ಈ ಡಿಫರೆನ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಉದಾಹರಣೆಗೆ ಇವತ್ತು ಎಕ್ಸಿಸ್ಟ್ ಬಂದೆ, ಹೌದು, ಸ್ವಭಾವನೆ. ಸ್ವರೂಪ ಅಂದ್ರೆ ಸ್ವಭಾವ. ಆ ಸ್ವಭಾವ, ನಮ್ಮ ಸ್ವಭಾವ ನಮ್ಮ ಕೈಯಲ್ಲಿಲ್ಲ. ಎರಡು ರೀತಿ ಇರುವಿಕೆ ನಮ್ಮ ಕೈಯಲ್ಲಿಲ್ಲ. ಉದಾಹರಣೆಗೆ ಕೆಲವು ಏನ್ ಮಾಡ್ತೀವಿ ನಾವೀಗ, ಹಾಲು ಬಣ್ಣ ಇದೆ, ಹಾಲಿನ ಬಣ್ಣ ಎಂಬುದು ಏನದು? ಸ್ವರೂಪನೇ, ಗೊತ್ತಾಯ್ತಾ? ಆದರೆ ನೀರಿನ ರುಚಿ ಹೊಂದಿದೆ, ನೀರು ತಂಪಿರುತ್ತೆ. ಏನು ನೀರಿನ ತಂಪಿರಬೇಕೆ ಆಡದೆ ಅಂತ, ನೀರಿನ ತಂಪಿರಬೇಕೆ ಎಂಬುದು ಏನದಕ್ಕೆ? ಸ್ವಭಾವ. ಅದು ಗೀತೆಯನ್ನು ಹೇಳ್ತಾರೆ, ರಸೋಹಂ ಅಪ್ಸು ಕೌಂತೇಯ. ತಣ್ಣಗಿರೋದು ನನ್ನ ಗುಣ ಅದು ಒಂದು. ನಾನು ದೇವರು ಏನ್ ಮಾಡ್ಬೋದು ಬೇಕಾದ್ರೆ? ನೀರಿನ ತಣ್ಣಗಿರಲಂತೆ ಮಾಡಬಲ್ಲ, ಜೀವನ ಜಡ ಮಾಡಬಲ್ಲ, ಜಡ ಜೀವನ ಮಾಡಬಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷಯ. ಇವತ್ತು ಸ್ವಭಾವ ಅಲ್ಟಿ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ರುದ್ರದೇವರು ಸಾಕ್ಷಿ. ಪ್ರವೇಶ ಆದಷ್ಟೇ ಆಯ್ತು, ಈಗ ಡಿಫ್ರೆಂಟ್ ಕಾಣುತ್ತಿದ್ದಾರೆ. ಅದೇ ರೀತಿ ತಾಟಕ್ಕೆ ಒಳಗೆ ಉರ್ವಸಿ, ಎಷ್ಟು ಡಿಫ್ರೆನ್ಸ್ ಆಗಿದೆ. ಜಯ ವಿಜಯರು ಅವೆಲ್ಲ ಏನು ತೋರಿಸ್ತಾ ಇದೆ? ಸ್ವಭಾವ. ಸ್ವಭಾವ ತುಂಬ ಸಾತ್ವಿಕ, ಬಿಕಾಸ್ ಆಫ್ ಕಾಂಟ್ಯಾಕ್ಟ್ ಹಿರಣ್ಯಕ ಸ್ಪೇರ್ ಆಗ್ತಿದ್ದಾನೆ ಅವನು, ದೇವರು ಬೈತಾ ಇದ್ದಾರೆ. ಸ್ವಭಾವ ಎಫೆಕ್ಟ್ ಆಗ್ತಾ ಇದೆ ಅಂತ. ದೇವ್ರ ಸ್ವಭಾವ ಎಫೆಕ್ಟ್ ಮಾಡಲಿಕ್ಕೆ ಬರುತ್ತೆ ಯಾರಿಗಾರು ಕೂಡ? ಈಗ ಸಾಧ್ಯನೇ ಇಲ್ಲ. ದೇವ್ರ ಸ್ವಭಾವ ಯಾವಾಗಲೂ ಹಾಗೆ ಇರುತ್ತೆ. ನಮ್ಮ ಸ್ವಭಾವ ಪರಾಧೀನ ಆಗದೆ ಹೋಗಿದ್ರೆ ಕೆಟ್ಟ ಮಾತಾಡೋ ಚಾನ್ಸಸ್ ಸುಜೀವಿ ಬರ್ತಾನೆ ಇರಲಿಲ್ಲ. ಯಾತಕ್ಕೆ ಬಂತು ಅಂದರೆ ಬಿಕಾಸ್ ಆಫ್ ಡಿಪೆಂಡೆನ್ಸ್. ಇದು ಅರ್ಥ ಮಾಡ್ಕೋಬೇಕು. ಪ್ರಮಿತಿಯಲ್ಲಿ ನಾವು ಡಿಪೆಂಡೆಂಟು, ಮತ್ತೆ ತಿಳಿಲಕ್ಕೆ ಡಿಪೆಂಡೆಂಟು. ಜ್ಞಾಪಕಗಳು ಬರ್ತೆ ಬರ್ತಾ ಇತ್ತು ಅಂದ್ಬಿಡ್ತಾರೆ. ಅಲ್ಲೂ ಕೂಡ ಮತ್ತೆ ಸ್ಮೃತಿ ಜ್ಞಾನ ಅಪೋಹನಂಚ. ತಿಳಿಯೋದು ನಮ್ಮ ಕೈಯಲ್ಲಿಲ್ಲ, ತಿಳಿದ ಮೇಲೆ ಜ್ಞಾಪಕಗಳು ನಮ್ಮ ಕೈಯಲ್ಲಿಲ್ಲ. ಈ ರೀತಿ ಎರಡು ರೀತಿಯಲ್ಲಿ ಏನು ಮತ್ತೆ ನಮಗೀಗ ಡಿಪೆಂಡೆನ್ಸ್ ಇದೆ. ಇನ್ನೆಲ್ಲ ಅರ್ಥ ಮಾಡ್ಕೋತಾ ಹೋದರೆ ಆಗ ಲಿಮಿಟೇಷನ್ ಅಂತ ಕ್ಲಿಯರ್ ಅರ್ಥ ಆಗುತ್ತೆ. ಇದು ಎಲ್ಲಿಂದ ಗೊತ್ತಾಗಿರೋದು ನಾವು ಅಲ್ಪಜ್ಞರು ಅಂತ ಹೇಳಿದ ಆಧಾರ ಏನಿದೆ ಗೊತ್ತಾಗಲಿಕ್ಕೆ? ಎಕ್ಸ್ಪೀರಿಯನ್ಸ್ ಅಷ್ಟೆ. ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಂಟ್ರಾಕ್ಟ್ ಮಾಡೋಕೆ ಬರೋದು ಯಾರೋ ಬರ್ತಾರೆ, ಎಲ್ಲ ಗೊತ್ತು. ಇಂಜಿನಿಯರ್ ಹತ್ರ ಹೋಗ್ತಾರೆ, ಸರ್ ಒಳ್ಳೆ ಔಷಧಿ ಕೊಡ್ತೇನೆ ಅಂತ ಕೇಳಿದ್ರೆ ಯಾರು ಹೇಳಿದ್ದು? ದಾಟ್ ಬುದ್ಧಿ ಇಲ್ಲ ಅವ್ರಿಗೆ ಹೇಳ್ತಾರೆ. ಹೌದಾ? ಗ್ರೇಟ್ ಅಂತ ತರ್ಕೊಂಬಿಡು, ಬರೀ ಪ್ರಸಪಿಸ್ ಮಾಡ್ಬೇಕಾದ್ರೆ ಮಾಡ್ಕೊಂಡ್ಬಿಡ್ತಾರೆ. ಔಷಧಿ ಕೊಡಿದ್ರೆ ಬಂದಿತ್ತೆ ಆಗುತ್ತೆ. ಈಗ ಔಷಧಿ ಕೊಡಿ ಅಂತ ಹೇಳಿದ ತಕ್ಷಣ ಗುಟ್ಟು ಹೊರಬಿಡುತ್ತೆ, ಗೊತ್ತಾನೆ? ನಿಜವಾಗ್ಲೂ ಏನ್ ಮಾಡ್ತಾನೆ ಅವನು? ನಾನು ಅಲ್ಲ ಅಂತ ಹೇಳ್ಬಿಡ್ತಾನೆ. ಐ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು, ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು, ಹಾರ್ಟ್ ಆಪರೇಷನ್ ಮಾಡಿದೆ ಅಂತಾನೆ. ಗೋಲ್ಡ್ ನೋಡಿದ್ರೆ ನಾ ಡೆಂಟಿಸ್ಟ್ ಹಾರ್ಟ್ ಆಪರೇಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಈಗ ಅವನೇನ ಅದಕ್ಕೆ ಆಧಾರ ಏನೀಗ? ನಾನೇನು ಅಂತ ಯಾರಿಗೆ ಗೊತ್ತು? ಅವನಿಗೆ ಗೊತ್ತೀಗ. ಅದು ಅನುಭವ. ಅರ್ಥ ಮಾಡ್ಕೊಬಿಟ್ರೆ ನಾವು ಯಾರು ಅಂತ ನಮಗೆ ಒಬ್ಬ ಡಾಕ್ಟ್ರಿ ಡಾಕ್ಟ್ರು ಅಂತ ಗೊತ್ತು ಹೋದಲ್ಲ, ಇಂಜಿನಿಯರ್ ಇಂಜಿನಿಯರ್ ಅಂತ ಗೊತ್ತು ಹೋದಲ್ಲ, ಜೀವರಿಗೇನು ಗೊತ್ತು? ನಾ ಜೀವರು ಅಂತ ಗೊತ್ತಿದೆ. ಅರ್ಥ ಆಯ್ತಾ? ಈಗ ದೇವರಿಗೇನು ಗೊತ್ತಿದೆ? ತಾ ದೇವರು ಅಂತ ಗೊತ್ತಿದೆ. ಸೊ ಜೀವ ದೇವರು ಒಂದಾಗ್ತಾರೆ ಈಗ? ಸಾಧ್ಯನೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಈ ಬೇಸಿಸ್ ಮೇಲೆ ಥಿಂಕ್ ಮಾಡೋದು ಕಲಿಬೇಕು. ಸ್ವರೂಪ ಹರಡು, ಸ್ವಭಾವ ಇದ್ಕೊಂಡು ಸ್ವರೂಪನೇ. ಹೌದು, ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಲಕ್ಷಣ, ಸತ್ತ, ತ್ರೈವಿಧ್ಯೆ. ಸ್ವರೂಪ ಲಕ್ಷಣ, ಪ್ರಮಿತಿ ಲಕ್ಷಣ, ಪ್ರವೃತ್ತಿ ಲಕ್ಷಣ. ಅಂದರೆ ಲಕ್ಷಣ ಶಬ್ದಕ್ಕೆ ಎಂಬ ಅಂತ ಅರ್ಥ. ಸ್ವರೂಪ, ಪ್ರಮಿತಿ, ಪ್ರವೃತ್ತಿ ಎಂಬ ಮೂರು ವಿಧವಾದ ಇರುವಿಕೆಯಲ್ಲಿ ಪರಾನಪೇಕ್ಷಂ ಸ್ವತಂತ್ರಂ. ಇನ್ನೊಬ್ಬರನ್ನು ಎಂದೂ ಸಹ ಡಿಪೆಂಡ್ ಆಗದೇ ಇರೋನು ಯಾರವನು? ಸ್ವತಂತ್ರ. ಪರಾಪೇಕ್ಷಂ ಅಸ್ವತಂತ್ರ. ಇನ್ನೊಬ್ಬರನ್ನು ಅವಲಂಬಿಸಿರೋನು ಯಾರವನು? ಅಸ್ವತಂತ್ರ. ಈಗ ನಾವು ಗುಂಪಿನಲ್ಲಿ ಬಂದ್ವಿ, ಈಗ ಅಸ್ವತಂತ್ರ ಗುಂಪಿನಲ್ಲಿ ಬಂದ್ವಿ. ತದ್ ಉತ್ಪಾದನಾಯ ಉಕ್ತ ವಿಷ್ಯತೆ ಐತಿ. ಅಲ್ರಿ ಹೇಳ್ತೀವಿ ಏನು ಆಧಾರ ಅಂತ ಕೇಳಿದರೆ ಇಷ್ಯತೆ ಪೀಪಲ್ ಸೇ ಲೈಕ್ ದಿಸ್ ಗ್ರೇಟ್ ಪರ್ಸನ್ಸ್ ಥಿಂಕ್ ಲೈಕ್ ದಿಸ್ ಅಥವಾ ದೇ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್ ಅಂತ ಹೇಳಿದಾಗ ಇಷ್ಯತೆ ಅಂತ ಅರ್ಥ. ಒಂದು ಪದ ಸೇರಿಸ್ಕೋಬೇಕು. ಯಾರಿಂದ ಪ್ರಾಮಾಣಿಕ ರೀತಿ ಶೇಷ, ಯಾರು ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕರು ಅಂದ್ರೆ ನಮ್ಮಲ್ಲಿ ಏನು ಆನೆಸ್ಟ್ ಅಂತ ಅರ್ಥ ಅರ್ಥ ಆಗುತ್ತೆ. ಆನೆಸ್ಟ್ ಅಲ್ಲ, ಸಂಸ್ಕೃತದಲ್ಲಿ ಪ್ರಾಮಾಣಿಕ ಅಂದ್ರೆ ಏನೋ, ಪ್ರಮಾಣ ಇಟ್ಕೊಂಡು ಮಾತಾಡೋರು ಪ್ರಾಮಾಣಿಕರು ಅಂದ್ರೆ ಯಾರು ವಿತ್ ಪ್ರೂಫ್ ಮಾತಾಡ್ತಾರಲ್ಲ ಪ್ರಾಮಾಣಿಕರು, ವಿತ್ ಪ್ರೂಫ್ ಮಾತಾಡೋರು ಅವನು ಪ್ರಾಮಾಣಿಕರು ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ನಂಬರ್ ಆನೆಸ್ಟೇ ಬರ್ತಾರೆ, ಉಪಯೋಗಿಸ್ಬಾರ್ದಲ್ಲ. ವಿತ್ ಪ್ರೂಫ್ ಮಾತಾಡ್ತಕ್ಕಂಥ ಗ್ರೇಟ್ ಥಿಂಕರ್ಸ್ ಎಲ್ಲ ಅಂತ ಹೇಳಿದ್ದಾರೆ. ಆಚಾರ್ಯಗಂತ ಪ್ರಾಮಾಣಿಕರು ಅಂದ್ರೆ ಯಾರು? ಆಚಾರ್ಯರು ಕೋಟ್ ಮಾಡ್ಬೇಕು ಯಾರಾಗಿರ್ಬೇಕು? ವೇದವ್ಯಾಸದೇವರು, ಹೈಗ್ರೀವ ದೇವರು ಅವರೇ, ಅವ್ರದ್ದು ಕಡೆಗಿರೋರು ಯಾರು ಇಲ್ಲ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ಟೀಕಾರ ಯಾರು ಪ್ರಾಮಾಣಿಕರು ಅಂದ್ ಬಿಟ್ರೆ ಅವ್ರ ಮೇಲೆ ಬರ್ತಾರೆ, ಇನ್ನು ಕಡೆ ಮೇಲೆವರೆಲ್ಲ ಬರ್ತಾರೆ. ಆ ರೀತಿಯಾಗಿ ತದು ಉಪಪಾದನ ತಥಾ ಹಿ, ಈ ಮುಂದಿನ ಗುಪ್ಪ ಹೇಳ ಶುರು ಮಾಡ್ತಾರೆ. ತಥಾ ಹಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಇದು ತತ್ವವೇವ ನಾಸ್ತಿ ಇತಿ ಬ್ರೂಯಾತ್ ತದಾ ಪ್ರತ್ಯಕ್ಷಾದಿ ವಿರೋಧ. ಇದನ್ನ ನಾಳೆ ನೋಡೋಣ ಮುಂದಿನ ಭಾಗ. ಇದೇನು ಪಾಯಿಂಟ್ ಅಂದ್ರೆ, ಅಲ್ರಿ ತತ್ವ ಒಪ್ಪಿಕೊಂಡಿರ್ತಾನೆ ಗಲಾಟಿವೆಲ್ಲ, ತತ್ವನೇ ಇಲ್ಲ ಅಂದ್ಬಿಡ್ತೀವಿ, ಏನಾಗುತ್ತಾಗ? ಒಂದು ತತ್ವನೂ ಇಲ್ಲ. ಶೂನ್ಯವಾದಿಗಳಿದ್ದಾರಲ್ಲ ಬೌದ್ಧರು, ಒಂದು ತತ್ವನೂ ಇಲ್ಲ ಅಂತ ಹೇಳಿದ್ರೆ ಏನು ಉತ್ತರ ಕೊಡ್ಬೇಕು ಅವ್ರಿಗೀಗ? ಎಲ್ಲ ಮತ ವಿವರಿಸಿ ಆಗಿಬಿಡುತ್ತೆ ಈಗ. ಇದು ಓದೋ ಹೊತ್ತಿಗೆನೆ ತತ್ವ ಸಂಖ್ಯಾನ ಓದೋ ಹೊತ್ತಿಗೆ ಎಲ್ಲ ಮತಗಳು ಶಾರ್ಟ್ ಕಟ್ಟಲ್ಲಿ ಖಂಡನೆ ಮಾಡಿಬಿಡ್ತಾರೆ. ತತ್ವನೇ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಮಾಡ್ಬೇಕು ಅದಕ್ಕೀಗ? ನಾಳೆ ಉತ್ತರ ಕೊಡ್ತಾರೆ, ಇವೆಲ್ಲ ಸರಿಯಾಗಿ ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾ? ಅದು ಮತ್ತೆ ಓದ್ಕೊಂಬನ್ನಿ, ಪ್ರತ್ಯಿಸ್ಬರ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಲಿ ಬಿಡಲಿ, ಸುಮ್ಮನೆ ಓದ್ಕೊಂಬನ್ನಿ. ಗೊತ್ತಾಯ್ತಾ? ಸ್ವತಂತ್ರ ಅಸ್ವತಂತ್ರ ಜ ಇಲ್ಲಿವರೆಗೆ ಓದ್ಕೊಂಬನ್ನಿ. ನಾಲ್ಕನೇ ಸೋದೆ ನಿಮಗೆ ಅನಿಸೋದ್ರೆ ನಮ್ಗೆ ಎಷ್ಟು ಬರುತ್ತೆ, ನಮಗೆ ಎಷ್ಟು ಬರುತ್ತೆ ಶುರುವಾಗಿಬಿಡುತ್ತಾಗ. ಅರ್ಥ ಆಯ್ತಾ? ಅಹಂಕಾರ ಪಡಬಾರ್ದು ಅಷ್ಟೇ ಹೊರತು ಎಷ್ಟೊಂದು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಸುಬೋದ್ದೇ ಅಂದ್ರೆ ಗೊತ್ತಾಗೋದಿಲ್ಲ, ಪುಸ್ತಕ ಬಿಟ್ಟು ಮಚ್ಚಿ ಬಿಟ್ಟು ಹೋಗ್ಬಿಟ್ರೆ ಹಾಗೆ ಬ್ಲಾಕ್ ಆಗಿಬಿಡುತ್ತೆ. ದಿವಸ ಓದಬೇಕಾದ್ರೆ ಒಂದು ಎರಡು ಗ್ರಂಥ ಓದೋ ಹೊತ್ತಿಗೆ ನಿಮಗಾಗ ಕ್ಲಿಯರ್ ಗ್ರಿಪ್ ಸಿಗುತ್ತೆ ಯಾವ ರೀತಿ ಓದಬೇಕು ಅಂತ. ಆದಷ್ಟು ಕೂಡ ಏನಾಗಬಾರ್ದು, ಸಂಸ್ಕೃತ ಬರೆದವರು ಯೋಚನೆ ಮಾಡಿ, ಸಂಸ್ಕೃತ ಸ್ಕ್ರಿಪ್ಟ್ ಓದಕ್ಕೆ ಬರೋದ್ರು ಯೋಚನೆ ಇಲ್ಲ. ಸಂಸ್ಕೃತ ಭಾಷೆ ಬೇರೆ, ಸ್ಕ್ರಿಪ್ಟ್ ಬೇರೆ. ನೀವು ಕನ್ನಡದಲ್ಲೇ ಓದಿದ್ರೆ ಓದಿ ಏನೇನು ತೊಂದರೆ ಇಲ್ಲ, ಬಟ್ ಸಂಸ್ಕೃತದಲ್ಲಿ ಭಾಷೆ ಓದಬೇಕು. ಅರ್ಥ ಆಯ್ತಾ? ಫಾಲೋ ಮಾಡಿ ನಾಲ್ಕು ದಿವಸಕ್ಕೆ. ಈಗ ಭಾಗವತ ಸಾರೋಧ ಕೃಷ್ಣ ಇವತ್ತು ಸತ್ಯ ಬಿಟ್ಟು ನಾಳೆಯಿಂದ ಇನ್ನೂ ಬೇಗ ಬಿಡೋಣ.